ஸ்ரீகுருப்போ நம ஹரி ஓம். அயக்ரீவம் சிதானந்த விக்ரஹம் சதனக்ரஹம் தசக்ரீவக்ஷிதம் சாபான் மணிக்ரீவ விமோசனம் ஸ்வநாம க்ரஹணா தேவா நிரஸ்த க்ரஹ விக்ரஹம் புரந்தாவநகதம் வந்தே ப்ரஹ்ம ருத்ரேந்திர வந்திதம் ஸ்வாந்தஸ்தானந்த சையாய பூர்ண ஜான வசர்ணசே புக்துங்கவாத்தரங்காய மத்வதுக்தர்த்தயே நம. குருமசில குணஜம் சத்குணைகாதிவாசம் க்ஷமதமபரிநிஷ்டம் சத்வநிஷ்டம் வரிஷ்டம் சகலசுஜனக்ளிஷ்டம் நித்யநிர்வூதகஷ்டம் அயமுகபதநிஷ்டம் நாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே. ஆபாதமௌலிபர்யந்தம் குருணாம் அகிருதிம் ஸ்மரேத் தேன விக்னாஹ ப்ரணஷ்யந்தி சித்வந்தித மனோரதாஹ. ஸ்ரீ குருப்யோ நம ஹரி ஓம். ஓம் ஜன்மாத்யஸ்ய யதோன்வஜா விததஸ்சார்த்தேஷ்வ விக்னஸ்வராட் தேனே ப்ரஹ்மஹ்ருதாயாதி கவயே முஹ்யந்தி யம் சூரயஃ தேஜோ வாரி மிருதாம் யதா விநிமயோ யத்ர த்ரிஸர்கோம் வஷா தாம்னா ஸ்வேன சதா நிரஸ்த குஹகம் சத்யம் பரம் தீமஹி. ஸ்ரீ குருப்யோ நம ஹரி ஓம். பிரச்சனை வர்த்தா இது சமஹா பிரியா சுஹ்ருத் பிரம்மன் பூதானாம் பகவான் ஸ்வயம் இந்திரஸ்யார்த்தே கதம் தைத்யான் அவஹீத் விஷமோயதா. பகவந்த சமாந்த எல்லா வேதங்களும் சாஸ்திர எல்லாம் ஹேளதா இது புராணங்களும் சமாதவ அந்த அந்தவ பகவந்த தேவதைகளிகாக அல்லூ இந்திரதேவரிகாக தைத்தியரன்ன கொல்லத்தாகிதானல்ல அது சரியே. ஏக்கந்திரே தேவர சந்ததியில் வந்தவரே தேவர மக்களு பிரம்மதேவரு அவர சந்ததியில் வந்தவரே கஷ்யபரு. ஆ கஷ்யபர இப்பரு ஹெண்டந்தர மக்களே தேவ தைத்தியரு. ಅಂತ ಕಾಲಕ್ಕೆ ಒಬ್ಬ ತಂದೆಯ ಮಕ್ಕಳಾದ ಇಬ್ಬರು ದೇವ ದೈತ್ಯರೇನು ಗುಂಪಿದೆ ಅದರಲ್ಲಿ ದೇವತೆಗಳಿಗಾಗಿ ದೈತ್ಯರನ್ನ ಕೊಲ್ಲುವುದೆಷ್ಟರವರೆಗೂ ಸರಿ? ತಾಯಿಯಾದವಳು ಒಬ್ಬ ಮಗ ಒಳ್ಳೆವ, ಇನ್ನೊಬ್ಬ ಮಗ ತುಂಬಾ ಕೆಟ್ಟವ. ಆ ಒಳ್ಳೆ ಮಗನನ್ನ ಕೆಟ್ಟವ ತುಂಬಾ ಕಾಟ ಕೊಡ್ತಾ ಇದ್ದಾನೆ. ಅಂಥ ಕಾಲಕ್ಕೆ ಆ ಕೆಟ್ಟವನನ್ನ ಬೈಯಬಹುದು ಹೊಡೆಯಬಹುದು, ಆದರೆ ತಲೆ ಕಡಿಯುವುದು ಎಷ್ಟರವರೆಗೆ ಸರಿ? ಒಬ್ಬ ಮಗನಿಗಾಗಿ ಇನ್ನೊಬ್ಬ ಮಗನ ತಲೆ ಕಡಿಯುವುದು ಸರಿಯಾ? ಇದನ್ನು ಹೇಳಿದಾಗ ನಕ್ಯಶ್ಚಾರ್ಥ ಸುರಗಣೈ ಸಾಕ್ಷಾನ್ ನಿಶ್ರೇಯಸಾತ್ಮನಃ ನೈವಾಸುರೇಭ್ಯೋ ವಿದ್ವೇಷ ನೋದ್ವೇಗಶ್ಚಾಗುಣಸ್ಯಹಿ. ಭಗವಂತನಿಗೆ ದೇವತೆಗಳಿಂದ ಏನೋ ತುಂಬಾ ಅವರು ಪೂಜೆ ಮಾಡುತ್ತಾರೆ ಬಂದ್ಬಿಡುತ್ತೆ ಅಂದ್ರೆ ಏನೂ ಬರಲ್ಲ. ದೈತ್ಯರ ದ್ವೇಷದಿಂದಾಗಿ ಆತನಿಗಾದ ಉದ್ವೇಗವೂ ಏನೂ ಇಲ್ಲ. ಅಂಥ ಕಾಲಕ್ಕೆ ಯಾಕೆ ಹೀಗೆ ಮಾಡುತ್ತಾನೆ ಎಂದಾಗ ಭಗವಂತ ಮೂರು ರೀತಿಯಾದ ಜೀವರಾಶಿಗಳಿದ್ದಾರೆ. ಆ ಭಗವಂತ ಏನು ಮಾಡುತ್ತಾನೆ? ಅವರವರಿಗೆ ಆಯಾ ಕಾಲದಲ್ಲಿ ಉನ್ನತಿಯನ್ನ ಕೊಡುತ್ತಾನೆ, ಅವರವರ ಗುಣಕ್ಕೆ ತಕ್ಕಂತಹ ಉನ್ನತಿಯನ್ನ ಕೊಡುತ್ತಾನೆ. ಜಯಕಾಲೇತು ಸತ್ವಸ್ಯ ದೇವರಶೀನ್ ರಜಸೋಸುರ ತಮಸೋ ಯಕ್ಷರಕ್ಷಾಂಶಿ ತತ್ತಾರ ಅನುಗುಣೋ ಭಜನ್. ಭಗವಂತ ಸತ್ವಗುಣಕ್ಕೆ ಉನ್ನಾಹ ಕಾಲ ವೃದ್ಧಿ ಕಾಲ ಬಂದರೆ ದೇವತೆಗಳಿಗೆ ಋಷಿಗಳಿಗೆ ಮೇಲೆ ತರ್ತಾನೆ. ರಜಸೋ ಅಸುರ ರಜೋಗುಣಕ್ಕೆ ಉನ್ನಾಹ ಕಾಲ ಬಂದಾಗ ಅಸುರರನ್ನ ಮೇಲೆ ತರ್ತಾನೆ. ತಮೋ ಗುಣಕ್ಕೆ ಉನ್ನಾಹ ಕಾಲ ಬಂದಾಗ ಯಕ್ಷರನ್ನ ರಾಕ್ಷಸರನ್ನ ಮೇಲಕ್ಕೆ ತರ್ತಾನಯ್ಯ. ಆತನಿಗೆ ಯಾರು ಬೇಕಾದವರು ಬೇಡದವರು ಅಂತ ಇಲ್ಲವೇ ಇಲ್ಲ. ಆದರೆ ಹೇಳ್ತಾರೆ ಬೇಕಾದವರು ಇಲ್ಲ ಬೇಡದವರಿಲ್ಲ ಅಂದ್ರೆ ತನಗೇನೋ ಉಪಕಾರ ಮಾಡುತ್ತಾರೆ ಆದ್ದರಿಂದ ಬೇಕಾದವರು ಅಂತ ಯಾರೂ ಇಲ್ಲ, ತನಗೇನೋ ತೊಂದರೆ ಕೊಡ್ತಾರೆ ಆದ್ದರಿಂದ ಅವರು ಬೇಡದವರು ಅಂತ ಯಾರೂ ಇಲ್ಲ. ಹಾಗಾದ್ರೆ ದೇವರಿಗೆ ಬೇಕಾದವರು ಬೇಡದವರು ಇಲ್ಲ ಅಂದ್ರೆ ಇದ್ದಾರೆ ಅಂದ್ರೆ ಹೌದಾ? ಅದೇನು ಇವಾಗ ಇಲ್ಲ ಅಂದ್ರಲ್ಲ ಮತ್ತೆ ಇದ್ದಾರೆ ಅಂತೀರಾ? ಹಾ, ತನಗೆ ಉಪಕಾರ ಮಾಡುತ್ತಾರೆ ಅಂತ ಬೇಕಾದವರು ಯಾರೂ ಇಲ್ಲ, ತನಗೆ ದ್ವೇಷ ಮಾಡುತ್ತಾರೆ ಅಂತ ಬೇಡದವರು ಯಾರೂ ಇಲ್ಲ. ಆದರೆ ಜಗತ್ತಿಗೆ ಉಪಕಾರ ಮಾಡುವವರು ದೇವರಿಗೆ ಬೇಕಾದವರು, ಜಗತ್ತಿಗೆ ತೊಂದರೆ ಕೊಡುವವರು ದೇವರಿಗೆ ಬೇಡದವರು. ಈ ರೀತಿ ದೇವರಿಗೆ ಬೇಕಾಗುವವರು ಬೇಡದವರು ಅಂತಿದ್ದಾರೆ. ಆದರೆ ತನಗಾಗಿ ಸ್ವಾರ್ಥದಿಂದ ನಮಗೆ ಬೇಕಾದವರು ಅಂದ್ರೆ ನಮಗೆ ಉಪಕಾರ ಮಾಡುವವರು, ನಮಗೆ ಬೇಡದವರು ತೊಂದರೆ ಕೊಡೋದು ಆ ಥರ ದೇವರಿಗಿಲ್ಲ. ಅದಕ್ಕೆ ದೃಷ್ಟಾಂತವನ್ನು ಕೊಡುತ್ತಾ ಇದ್ದಾರೆ. ರಾಜಸೂಯ ಯಾಗದಲ್ಲಿ ಧರ್ಮರಾಜ ಕೇಳುತ್ತಾ ಇದ್ದಾನೆ, ಚೇದಿ ರಾಜ ಶಿಶುಪಾಲ ಭಗವಂತನನ್ನು ತುಂಬಾ ಬೈದ. ಬೈದದ್ದಕ್ಕೆ ಭಗವಂತ ಅವನ ಪಾಪದ ಕೊಡ ತುಂಬುವರೆಗೆ ನೋಡಿ ಶಿರಸ್ಸನ್ನು ಛೇದನ ಮಾಡಿದ. ಎಲ್ಲರೆದುರಿಗೆ ಸಾಯುಜ್ಯಂ ಚೇದಿಭೂಜ ಸಾಯುಜ್ಯ ಮೋಕ್ಷವನ್ನು ಪಡೆದ. ಅದನ್ನು ನೋಡಿ ಧರ್ಮರಾಜನ ಸಂಶಯ ಆಗ್ತಾ ಇದೆ. ದೇವರನ್ನ ಬೈದರೆ ವೇಣನಿಗೆ ಅಂಧಂತಮಸ್ಸಾಯಿತು, ಮತ್ತೆ ಶಿಶುಪಾಲನಿಗೆ ಸಾಯುಜ್ಯ ಮೋಕ್ಷ ಬಂತಲ್ಲ, ಹೇಗೆ ಬೈದರೆ ಸಾಕು ಮೋಕ್ಷ ಆಗುತ್ತೆ ಅಂತಾದ್ರೆ ಮಡಿ ಮೈಲಿಗೆ ಇದು ಅದು ಏನು ಬೇಕಾಗಿಲ್ಲ, ಬೆಳಿಗ್ಗೆ ಎದ್ದು ಒಂದು ಗಂಟೆ ಬೈತಾ ಕೂತ್ರೆ ಸಾಕು ಒಳ್ಳೆ ಸಾಧನೆ ಆಗಿಬಿಡುತ್ತೆ, ಅಥವಾ ದಿನ ಎಲ್ಲ ಬೈತಾ ಇದ್ರೆ ಆಯ್ತು, ಉಪವಾಸ ವನವಾಸ ಯಾವ ಉದಾನ ಧರ್ಮ ಏನು ಬೇಕಾಗಿಲ್ಲ, ಖುಷಿ ಬಂದಂತೆ ಇರಬಹುದಲ್ಲ, ಒಳ್ಳೆ ಸಾಧನೆ ಆಗುತ್ತೆ, ಮೋಕ್ಷ ಗಂಟೆ ಬರುತ್ತೆ. ಇಲ್ಲ ಹಾಗಲ್ಲ, ಒಳಗೆ ದೈತ್ಯ ಇದ್ದ ಅವನಿಗೆ ಬೈದವ ಅವನಿಗೆ ದುರ್ಗತಿ ಆಯಿತು, ಒಳಗೆ ಸಜ್ಜನ ಜಯ ಇದ್ದ ಜಯನಿಗೆ ಸದ್ಗತಿ ಆಯಿತು. ಯಾರಿವರು ಅಂದರೆ ಹೇಳುತ್ತಾರೆ ವಿಷ್ಣೋ ಪಾರ್ಶ್ವದೌ ವಿಪ್ರಶಾಪಾತ ಪದಚ್ಯುತೌ. ಭಗವಂತನ ಪಾರ್ಶ್ವದರಯ್ಯ ದೇವಿಯರು ಒಂದು ಸಲ ಸನಕಸನಂದನಾದಿಗಳು ಪಂಚಶ್ರದ್ಧಾಯ ಮಾರ್ಭಾಭಾಹ ಪೂರ್ವೇಶಾಮಿ ಪೂರ್ವಜಾಹ ಐದಾರು ವರ್ಷದ ಹುಡುಗರಂತೆ ಶರೀರ ತುಂಬಾ ದೊಡ್ಡವರು. ಎಷ್ಟು ದೊಡ್ಡವರು ಅಂದ್ರೆ ದೇವತೆಗಳಿಗಿಂತ ಮೊದಲು ಹುಟ್ಟಿದವರು. ಅಂಥವರು ದಿಗ್ವಾಸ ಸಹ ದಿಗಂಬರರಾಗಿದ್ದಾರೆ, ಚಿಕ್ಕ ಹುಡುಗರಂತೆ ಇದ್ದಾರೆ. ದೇವರ ದರ್ಶನಕ್ಕಾಗಿ ವೈಕುಂಠಕ್ಕೆ ಬಂದರೆ ಅಲ್ಲಿ ಅಡ್ಡಿ ಮಾಡಿದವರು. ಏನಂತ ಶಿಶುವನ್ನು ಮತ್ವ ಚಿಕ್ಕ ಮಕ್ಕಳು ಅಂತ ಹೇಳಿಕೊಂಡು ದ್ವಾಸ್ಥೌತಾಂ ಪ್ರತ್ಯಕ್ಷತಾಂ ಅವರನ್ನ ಅಡ್ಡಿ ಮಾಡಿದವರು. ಪ್ರಶಾಪ ಕೊಟ್ಟರು, ನೀವು ಮೂರು ಜನ್ಮಗಳಲ್ಲಿ ದೈತ್ಯರಾಗಿ ಹುಟ್ಟಿ. ಕೇಳಿ ಹೋದ್ರೆ ಚೆನ್ನಾಗೇ ಇರುತ್ತೆ, ಸಂಶಯ ಬಂದ್ರೇನೆ ಕಷ್ಟ. ಸಂಶಯ ಅಲ್ಲಿ ಪರಿಶೀಲನೆ ಮಾಡಿಕೊಡೋದು ಸನಕಸನಂದನಾದಿಗಳು ಪೂರ್ವೇಶಾದಿ ಪೂರ್ವಜ ದೇವತೆಗಳಿಗಿಂತ ಮೊದಲು ಹುಟ್ಟಿದವರು. ಅಂಥ ಕಾಲಕ್ಕೆ ಅಪರೋಕ್ಷ ಜ್ಞಾನಿಗಳಾಗಿ ದೇವರ ದ್ವಾರದಲ್ಲಿ ನಿಂತಿರುವಂತಹ ದೇವಿದೇವರಿಗೆ ದೇವತೆಗಳಿಗಿಂತ ಮೊದಲು ಹುಟ್ಟಿದಂತಹ ಸನಕಸನಂದನಾದಿಗಳ ಪರಿಚಯವೇ ಇಲ್ಲವಾ? ಅವರು ಯಾವ ಆಕಾರದಲ್ಲಿರ್ತಾರೆ ಹೇಗೆ ಅಂತ ಪರಿಚಯವೇ ಇಲ್ಲವಾ? ಜನ್ಮದಲ್ಲಿ ಒಂದು ಸಲ ನೋಡಿಲ್ವ ಅವರನ್ನ? ಎರಡನೇ ಪ್ರಶ್ನೆ, ಇವರು ವೈಕುಂಠಕ್ಕೆ ಮೊದಲನೇ ಸಲ ಬಂದ್ರ ಯಾವಾಗ ಬಂದೇ ಇಲ್ವಾ ಸನಕಸನಂದನಾದಿಗಳು ಅಮುಕ್ತ ಸ್ಥಾನಕ್ಕೆ? ಸನಕಸನಂದನಾದಿಗಳು ಹಿಂದೆ ಬರಲೇ ಇಲ್ಲ ಅಂತ ಹೇಳಬೇಕು, ಇವರವರನ್ನು ನೋಡಲೇ ಇಲ್ಲ ಅಂತ ಹೇಳಬೇಕು, ಬಂದರೂ ಈ ದ್ವಾರದಲ್ಲಿ ಬರಲಿಲ್ಲ ಅಂತ ಇಷ್ಟೆಲ್ಲ ಹೇಳಬೇಕು. ಎಲ್ಲ ವಿಧೋಕ್ತಾ ಬರುತ್ತೆ. ಯಾಕಂದ್ರೆ ಇವರ ಅಪರೋಕ್ಷ ಜ್ಞಾನಿಗಳು ಯಾರು? ಜಯವಿಜಯರು. ವಿಷ್ಣುವಿನ ದ್ವಾರಪಾಲಕರಾಗಿ ವೈಕುಂಠದಲ್ಲಿರಬೇಕಾದ್ರೆ ಅಪರೋಕ್ಷ ಜ್ಞಾನ ಕಟ್ಟಿಟ್ಟ ಬುತ್ತಿ ಇರಲೇಬೇಕು. ಅಪರೋಕ್ಷ ಜ್ಞಾನ ಇಲ್ಲದಿದ್ರೆ ಬಿದ್ದೇ ಹೋಗ್ತಾರೆ ಕಳಕ್ಕೆ. ಅದಕ್ಕೆ ಹೇಳ್ತಾ ಇದ್ದಾರೆ ಅವರು ಯಾಕೆ ಹಾಗೆ ಪ್ರವರ್ತನೆ ಮಾಡಿದರು ಅಂದ್ರೆ ಹೇಳ್ತಾರೆ ಅಸುರಾವೇಶ ಬಂತವರಿಗೆ. ಇಷ್ಟೇ, ಮೊದಲವರಿಗೆ ಗೊತ್ತೇ ಇತ್ತು ಇವರು ಸನಕಸನಂದನಾದಿಗಳು ದೊಡ್ಡವರು ಅಂತ ಮೊದಲೇ ಗೊತ್ತಿತ್ತು. ಪ್ರತಿ ಸಲ ಬಂದಾಗ ಇವರೇ ತಲೆದಾಗಿ ನಮಸ್ಕಾರ ಮಾಡಿ ಬಿಡ್ತಾ ಇದ್ರು. ಈ ಸಲ ಮಾತ್ರ ನೋಡಿದಾಗ ಅವರನ್ನು ನೋಡಿದ ಕೂಡಲೇ ಚಿಕ್ಕ ಮಕ್ಕಳು ಅಂತ ತಿಳ್ಕೊಂಡು ಅಡ್ಡಿ ಮಾಡಿದ್ರಂತೆ. ಪಕ್ಕ ಮನೆಗೆ ಹೋಗ್ತಾ ಇರ್ತಾರೆ, ಯಾವಾಗ್ಲೂ ಬಹಳ ಕ್ಲೋಸ್ ಆಗಿರ್ತಾರೆ. ಈ ಸಲ ಹೋದಾಗ ಮಾತ್ರ ಅವರಂದರು ಪರಿಚಯದವರು ಚೆನ್ನಾಗಿದ್ದೀರಾ ಅಂದ್ರೆ ಯಾರು ನೀವು ಅಂದ್ರು. ಇವ್ರಿಗೆ ಆಶ್ಚರ್ಯ, ದಿನಾಂದ್ರೂ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ, ಇವತ್ತೇನೋ ಯಾರು ನೀವು ಅಂದ್ರು. ಪಕ್ಕದವರು ಹೇಳಿದ್ರು ನಿನ್ನ ರಾತ್ರಿಯಿಂದ ಹೇಗೆ ಇದ್ದಾರೆ, ಮನೆಯವ್ರನ್ನೆಲ್ಲ ಕೇಳ್ತಾರೆ ಯಾರು ನೀನು ಯಾರು ನೀನು ಅಂತ. ಏನಾಯ್ತು? ಯಾರೋ ದೆವ್ವ ಒಳಗೆ ಬಂದಿದೆ. ಅದಕ್ಕೆ ದೆವ್ವ ಹೇಳಿದ್ರೆ ಯಾರನ್ನ ಗುರುತು ಹಿಡಿತಾ ಇಲ್ಲ. ಹೌದು, ಈ ಜೀವಿಗೆ ಪರಿಚಯ ಇದೆ, ದೆವ್ವಕ್ಕೂ ಪರಿಚಯ ಇಲ್ಲ ಯಾರು ಅಂತ. ಆದ್ದರಿಂದ ಅಸುರಾವೇಶದಿಂದಾಗಿ ಬಂದವರು ಯಾರು ಅಂತ ಗೊತ್ತಾಗ್ಲಿಲ್ಲ. ಇನ್ನು ಬಂದವರು ಯಾರು? ಸನಕಸನಂದನಾದಿಗಳು. ಅವರಿಗೆ ಬಿರುದೇನು ಅಂದರೆ ಸಿಟ್ಟನ್ನ ಗೆದ್ದವರು. ಸಿಟ್ಟನ್ನು ಗೆದ್ದವರಿಗೆ ಸಿಟ್ಟಿನಿಂದ ಶಾಪ ಕೊಟ್ಟರು ಅಂತ ಹೇಳ್ತಾರಲ್ಲ, ಇದೇನಿದು ಅಂದ್ರೆ ಸಿಟ್ಟಿನಿಂದ ಶಾಪ ಕೊಟ್ಟದ್ದಲ್ಲ. ಅವ್ರು ಹೇಳ್ತಾ ಇದ್ದಾರೆ ಭಗವಂತನ ಸನ್ನಿಧಾನದಲ್ಲಿದ್ದಾರೆ, ಯಾವಾಗ ಬಂದ್ರು ಬಿಡ್ತಾ ಇದ್ರು, ನಾವು ಯಾರು ಅಂತ ಗೊತ್ತು, ಈ ಸಲ ಮಕ್ಕಳು ಅಂತ ತಿಳಿತಾ ಇದ್ದಾರೆ. ಅಂದ್ರೆ ದೈತ್ಯಾವೇಶ ಬಂದಿದೆ, ಅಸುರಾವೇಶ ಬಂದಿದೆ. ಅಂದ್ರೆ ಅಸುರಾವೇಶ ಬಂದಿದೆ ಅಂತಷ್ಟು ಮಾತ್ರ ಅಲ್ಲ, ಅಸುರಾವೇಶ ಬರಲಿಕ್ಕೆ ಇವರಲ್ಲೇನೋ ಕಾರಣ ಕೂತಿದೆ. ಆ ಕಾರಣ ಹೋಗಬೇಕಾದ್ರೆ, ಪ್ರಾರಬ್ಧ ಕರ್ಮ ಹೋಗಬೇಕಾದ್ರೆ ಯಾವುದರಿಂದ ಹೋಗಲಿಕ್ಕೆ ಸಾಧ್ಯ ಅಂತ ಸಪ್ತಮ ಸ್ಕಂದ ಭಾಗವತ ತುಂಬಾ ವಿಚಾರ ಮಾಡ್ತಾ ಹೋಗುತ್ತೆ. ಅಲ್ಲಿ ನಾರದರು ಹೇಳ್ತಾರೆ, ವೈರದಿಂದ ದೇವರ ಮೇಲೆ ಮನಸ್ಸಿಟ್ಟಷ್ಟು ಸ್ನೇಹದಿಂದ ಇಳ್ಲಿಕ್ಕಾಗಲ್ಲ. ಇತಿಮೇ ನಿಶ್ಚಿತಾಮತಿ ಅಂತ ಹೇಳ್ತಾ ಇದ್ದಾರೆ. ನಾವು ಅಷ್ಟೇ, ಯಾರನ್ನಾದರೂ ಅಭಿಮಾನದಿಂದ ನೆನೆಯಬೇಕಾದ್ರೆ ಒಂದು ಗಂಟೆ ನೆನೆಯಬಹುದು, ಅಭಿಮಾನದಿಂದ ಎರಡು ಗಂಟೆ ನೆನೆಯಬಹುದು, ಅದು ಸಾಕಪ್ಪ. ಹಾಗಲ್ಲ, ಅವರೇನಾದ್ರೂ ಉಪದ್ರ ಕೊಟ್ರೆ, ತೊಂದರೆ ಕೊಟ್ರೆ, ಆ ದಿನ ಇಡೀ ಹಲ್ಲು ಕಡಿತಾ ಹಲ್ಲು ಕಡಿಯುತ್ತಾ ಅವರನ್ನೇ, ಅಂದ್ರೆ ಅವರ ನೆನಪು ಜಾಸ್ತಿ ಬರಬೇಕಾದ್ರೆ ಅವರ ಮೇಲೆ ದ್ವೇಷ ಇದ್ರೆ ಸಾಕು, ತುಂಬಾ ನೆನಪು ಬರ್ತಾ ಇರುತ್ತೆ. ಅದು ನೋಡಿದ್ರಂತೆ ಇವರ ಒಳಗಿರುವ ಈ ದೋಷ ಬೇರೆ ಹೋಗಬೇಕಾದ್ರೆ ಏನು ಮದ್ದು ಅಂದ್ರೆ, ತೀವ್ರವಾದ ಹರಿಧ್ಯಾನವೇ, ಹರಿಯ ನೆನಪೇ ಇದಕ್ಕೆ ಮದ್ದು. ಅದು ಇವರಿಗೆ ಯಾವ ರೀತಿಯಲ್ಲಿ ಬರಲಿಕ್ಕೆ ಸಾಧ್ಯ? ಅಸುರ ಜನ್ಮ ಬಂದರೇನೆ ಸಾಧ್ಯ ಅಂತ ಅಸುರರಾಗಿ ಹುಟ್ಟಿ ಅಂತ ಹೇಳಿದ್ರು. ಹಾಗಾದ್ರೆ ಶಾಪ ಕೊಟ್ಟಿದ್ದು ಕೋಪದಿಂದಲೋ ಅಥವಾ ಅವರಿಗೆ ಒಳ್ಳೇದಾಗ್ಲಿ ಅಂತಲೋ? ದೊಡ್ಡವರು ಅನುಗ್ರಹ ಮಾಡಿದ್ರು ಒಳ್ಳೇದಾಗ್ಲಿ ಅಂತಲೇ, ಶಾಪ ಕೊಟ್ಟರು ಕೂಡ ಒಳ್ಳೇದಾಗ್ಲಿ ಅಂತ ಕೊಡ್ತಾರೆ, ಮೇಲ್ನೋಟಕ್ಕೆ ಸಿಟ್ಟಿರುತ್ತಷ್ಟೇ. ಆ ರೀತಿಯಲ್ಲಿ ಶಕ್ತರಾದಂಥವರು ಬಂದಿದ್ದಾರಯ್ಯ, ಅದರಲ್ಲಿ ಹಿರಣ್ಯಕ ಸತ್ತು ಹೋದ, ಹಿರಣ್ಯಕಶಿಪ ವರಾಹ ಸಂಹಾರ ಮಾಡಿದ ಹಿರಣ್ಯಕ್ಷನನ್ನ ಅಂತ ಸಿಟ್ಟಿನಿಂದ ಎಲ್ಲರನ್ನ ಕರೀತಾ ಇದ್ದಾರೆ ತನ್ನವರನ್ನ. ನೀವೆಲ್ಲರೂ ಹೋಗಿ ಯಜ್ಞ ಶಾಲೆಗಳನ್ನ, ಗೋವುಗಳನ್ನ, ಬ್ರಾಹ್ಮಣರನ್ನ ಎಲ್ಲ ಧ್ವಂಸ ಮಾಡಿ. ಯಾಕಪ್ಪ, ಈ ವಿಷ್ಣು ಇದ್ದಾನಲ್ಲ, ಅವನು ಸಮನಾಗಿರಬೇಕಾಗಲ್ಲ, ಸಮನಾಗಿಲ್ಲ, ದೇವತೆಗಳ ಪಕ್ಷಪಾತಿ ಆಗಿದ್ದಾನೆ. ಪಾರ್ಷ್ಣಿಗ್ರಾಹೇಣ ಪಕ್ಷಪಾತ ಮಾಡ್ತಾ ಇದ್ದಾನೆ. ಆದ ಕಾರಣ ಇಂಥವನನ್ನ ನಾನು ಶಿಕ್ಷೆ ಮಾಡುತ್ತೇನೆ. ಅಂದ್ರೆ ಶ್ರೀಹರಿಯನ್ನ ಕೊಂದು ಅವನ ರಕ್ತದಿಂದ ಹೇಳುತ್ತಾನೆ ಹಿರಣ್ಯಕಶಿಪು, ಈ ಮಾತು ಚೆನ್ನಾಗಿ ನೆನಪಿಟ್ಟುಕೋಬೇಕು. ಮಚ್ಚೂಲ ಭೂಭಿನ್ನ ಗ್ರೀವೇಣ ಭೂರಿಣ ರುಧಿರೇಣ ವೈ ಯುದ್ಧ ಪ್ರಿಯಂ ತರ್ಪಯಿಷ್ಯೇ ಭ್ರಾತರಂ. ನನ್ನ ಹಿರಣ್ಯಕ್ಷನನ್ನ ತರ್ಪಣ ಕೊಡುತ್ತೇನೆ ನಾನು ವಿಷ್ಣುವಿನ ರಕ್ತದಿಂದ. ವಿಷ್ಣುವಿನಲ್ಲಿ ತುಂಬಾ ರಕ್ತ ಇದೆ, ಭೂರಿಣ ರುಧಿರೇಣವೈ ಅದನ್ನು ತರ್ಪಣ ಕೊಡುತ್ತೇನೆ. ಅವನ ತಲೆಯಲ್ಲಿ ಕೂತದ್ದೇನು ಅಂದರೆ, ಜಗತ್ತಿನಲ್ಲಿ ಎರಡೇ ಇರೋದು, ಒಂದು ಜಡ ಇನ್ನೊಂದು ಜೀವ, ಈ ಎರಡೇ ಇರೋದು. ಅದು ಬಿಟ್ಟರೆ ಬೇರೊಂದಿಲ್ಲ, ದೇವರು ಎಂಬುದಿಲ್ಲ, ಅದು ಒಂದು ತಲೆಯಲ್ಲಿ ಕೂತದ್ದು. ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ಎಂದದ್ದು ಅವನ ತಲೆಯಲ್ಲಿ. ಜೀವ ಜಡ ವಿಲಕ್ಷಣನಾದಂತಹ ಭಗವಂತನೊಬ್ಬನಿದ್ದಾನೆಂಬ ಎಚ್ಚರ ಇದ್ದಿದ್ರೆ ಅವನು ಹಾಗೆ ಇರ್ತಾ ಇದ್ದಿಲ್ಲ, ಎಚ್ಚರವೇ ಇಲ್ಲ ಅವನಿಗೆ. ಅಂತಹ ಹಿರಣ್ಯಕಶಿಪು ಹೇಳ್ತಾ ಇದ್ದಾನೆ, ಆ ಹರಿಯನ್ನು ಕೊಲ್ಲಬೇಕು. ಆದರೆ ತುಂಬಾ ಬಲಿಷ್ಠನಾಗಿದ್ದಾನೆ, ಬಲಿಷ್ಠನಾಗ್ಲಿಕ್ಕೆ ಕಾರಣ ಏನು? ಈ ಬ್ರಾಹ್ಮಣರೇ ಸುಮ್ಮನೆ ಕೊಡಲ್ಲ, ಯಾವಾಗ ಹೋಮ ಹವನ ಎಲ್ಲ ಮಾಡಿ ಅವನಿಗೆ ಒಳ್ಳೆ ಆಹಾರ ಕೊಡ್ತಾರೆ, ಅದಕ್ಕೆ ಚೆನ್ನಾಗಿ ಪುಷ್ಟವಾಗಿದ್ದಾನೆ. ಅದಕ್ಕೆ ಅವನು ಕೊಲ್ಲಬೇಕು, ಕೊಲ್ಲಬೇಕಾದ್ರೆ ಆಹಾರ ಕಮ್ಮಿ ಆಗಬೇಕು, ಆಹಾರ ಕಮ್ಮಿ ಆಗಬೇಕಾದ್ರೆ ಕೊಡೋರು ಕತ್ತರಿಸಬೇಕು. ಯಾರು? ಬ್ರಾಹ್ಮಣರು. ಎಲ್ಲ ಧ್ವಂಸ ಮಾಡಿ ಕಳಿಸಿಬಿಟ್ಟ. ನಂತರ ತಾಯಿ, ತಮ್ಮನ ಹೆಂಡತಿ ಋಷಭಾನು, ಮಕ್ಕಳು ಅವರಿಗೆ ಸಮಾಧಾನ ಮಾಡುತ್ತಾ ಇದ್ದಾನೆ, ಅಳತಾ ಇದ್ದಾರೆ. ಅಂಬಾಂಬ ಹೇ ವಧೂಪುತ್ರ ವೀರಹಂ ಮಾರ್ಹತ ಶೋಚಿತ, ಅವನು ವೀರನಾಗಿ ಸತ್ತಿದ್ದಾನೆ. ರಿಪೋಹ ಅಭಿಮುಖೇ ಶ್ರಾದ್ಧ ವೀರಾಣ ಮದೈಕ್ಷಿತ, ವೀರರಿಗೆ ಶತ್ರುಗಳೆದುರಿಗೆ ಸತ್ತರೆ ಅದು ಆ ವಧ ತುಂಬಾ ಸುಂದರವಾದ್ದು, ಅದರಿಂದ ಅಳಬೇಡಿ. ಅಲ್ಲಯ್ಯ ನೀ ವೀರ ಅಂತ ಹೇಳಿ ಹೇಳ್ತಾ ಇದೀಯಾ, ಸರಿ ಮಗ ಸತ್ತು ಹೋಗಿದ್ದಾನೆ, ಬಿಟ್ಟೋದ್ನಲ್ಲ ನನ್ನ. ಅವ ಹೇಳ್ತಾನೆ, ಜೀವಾನಾಮಿಹ ಸಂವಾಸ ಪ್ರಪಾಯಾಮಿಹ ಸುಬ್ರತೆ. ಅರವಟ್ಟಿಗೆಯಲ್ಲಿ ನೀರು ಕುಡಿಲಿಕ್ಕೆಲ್ಲರೂ ಬರ್ತಾರೆ, ಬಂದರೆ ಕುಡಿತಾರೆ, ಸ್ವಲ್ಪ ಹೊತ್ತು ಮಾತಾಡುತ್ತಾರೆ, ಹೋಗ್ತಾರೆ. ಹಾಗೇ ನಾವಿಲ್ಲ ಅರವಟ್ಟಿಗೆ, ಇವಾಗ ನಾವು ಕಾಣಿಸೋದೇ ಇಲ್ಲ, ಅರವಟ್ಟಿ ಕಾಣಿಸುತ್ತ ಎಲ್ಲರಿಗೂ ಬಿಸ್ವದಿ ಪಾತ್ರ ಇರ್ತಾರಕ್ಕೆ. ಎಲ್ಲರೂ ಎಲ್ಲಿ ನೋಡಿದ್ರು ಬಿಸ್ಲರಿ ಬಾಟಲಿಕ ಸಿಗ್ತಾ ಇದೆ. ಅವಾಗ ಅರವಟ್ಟಿಗೆ ಅಂದ್ರೆ ತುಂಬಾ ದೊಡ್ಡ ಚಪ್ಪರ ಹಾಕಿ ನೀರು ಮಜ್ಜಿಗೆ ತನ್ನ ನೀರು ಗಡಿಗೆಗಳಲ್ಲಿ ಇಟ್ಕೊಂಡಿದ್ರೆ ಆ ಹಳ್ಳಿಗಳಿಂದ ನಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲರೂ ಗುಂಪು ಗುಂಪಾಗಿ ನಡ್ಕೊಂಡು ಬಂದ್ರೆ ನಡೆದ್ರೆ ಗೊತ್ತಾಗುತ್ತೆ ಬಿಸಿಲಲ್ಲಿ. ತುಂಬಾ ದೂರ ನಡ್ಕೊಂಡು ಬಂದ್ರೆ ಬಾಯಾರಿಕೆ ಒದಾಡ್ತಾ ಇರ್ತಾರೆ. ಅಂತ ಕಾಲಕ್ಕೆ ಈ ಅರವಟ್ಟಿಗೆ ನೋಡಿದ ಕೂಡಲೇ ಎಲ್ಲರೂ ಬಂದು ಕೂತು ಬಿಡ್ತಾರೆ. ಮೊದಲು ನೀರು ಕುಡಿತಾರೆ, ಮಜ್ಜಿ ಕುಡಿತಾರೆ, ಅವರವರು ತಂದ ಗಂಟು ಬಿಸ್ತಾರೆ ತಿನ್ಲಿಕ್ಕೆ. ಅಂತ ಗುಂಪುಗಳು ತುಂಬಾ ಇರುತ್ತೆ. ಅದರಲ್ಲಿ ಒಬ್ಬರಿಗೊಬ್ಬರು ಒಬ್ಬರಿಗೊಬ್ಬರು ಸ್ನೇಹ. ನಮ್ಗೆ ಅರ್ಥ ಬೇಕಾದ್ರೆ ಟ್ರೈನ್ ಅಲ್ಲಿ ಬರ್ತಾ ಇರ್ತಾರಲ್ಲ, ಇದರಿಂದ ಕೂತ್ಕೊಂಡಿರ್ತಾರೆ, ಮಾತಾಡ್ತಾ ಇರ್ತಾರೆ, ಕ್ಲೋಸ್ ಆಗ್ಬಿಡ್ತಾರೆ, ಗಳಸೆ ಕಂಠಸ್ಯ ಅಂತ ಆಗ್ಬಿಡ್ತಾರೆ. ಬಹಳ ಕ್ಲೋಸ್ ಆಗ್ತಾರೆ ಟ್ರೈನ್ ಅಲ್ಲಿ, ಬಹಳ ಸಿಕ್ಕಿದವರು. ಇವರು ಟಿಫಿನ್ ಬ್ಯಾಗ್ಸ್ ಅವರಿಗೆ, ಅವ್ರ ಟಿಫಿನ್ ಬ್ಯಾಗ್ಸ್ ಇವರಿಗೆ, ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ ಅಲ್ವಾ. ಎಲ್ಲ ಆಗಿಬಿಟ್ಟು ಕೊನೆಗೆ ಏನು ಪ್ರಾಣ ಆದರೆ ಒಂದು ಮಾತು ಹೇಳಿ ಒಬ್ಬರಿಗೆ ಸ್ಟೇಷನ್ ಮೊದಲೇ ಬಂತು. ಬೇಡ್ರಿ ಇಳಿಬೇಡಿ ಅಂದ್ರಿ, ಹೋಗ್ರಿ ಅಂತ ಹೋಗ್ತಾರೆ ಅಲ್ವಾ. ಎಷ್ಟೇ ಇದ್ರು ಕೂಡ ಯಾರ ಪಾಡಿಗೆ ಅವರು ಹೋದೆ, ಯಾರಿಗೆ ಯಾರೋ ಪುರಾಂತರ ವಿಫಲ ಅಂದ್ರು. ಹಾಗೆ ಎಲ್ಲರೂ ಹೋಗೋದಮ್ಮ ಅಲ್ಲಪ್ಪ, ಅವನು ಸತ್ತು ಹೋದ್ನಲ್ಲ ಅದಕ್ಕೆ ದುಃಖ. ಅಮ್ಮ ಜೀವನಿಗೆ ಸಾವಿಲ್ಲ, ದೇಹಕ್ಕೆ ಸಾವು. ಸರಿ, ಮತ್ತು ಹೇಳುತ್ತಾರೆ ಅದರಲ್ಲೇ ಇನ್ನೊಂದು ಕಥ. ಯಮಧರ್ಮರಾಜರು ಒಬ್ಬ ರಾಜ, ಸುಯಜ್ಞ ಎಂಬ ರಾಜ, ಉಶೀನರ ದೇಶದ ರಾಜ, ಸತ್ತು ಹೋಗಿದ್ರೆ ಅವರ ಹೆಣ್ಣಂದಿರೆಲ್ಲ ಅಳತಾ ಇದ್ದಾರೆ, ಹೆಣವನ್ನ ಸುಳ್ಳಿಕ್ಕೂ ಬಿಡ್ತಾ ಇಲ್ಲ. ಅವಾಗ ಚಿಕ್ಕ ಮಗುವಾಗಿ ಯಮಧರ್ಮರಾಜರು ಬಂದು ಹೇಳುತ್ತಾ ಇದ್ದಾರೆ, ಯಾಕೆ ಅಳ್ತೀರ? ಅಹೋನೀಶಾಂ ವಯಸ್ಸಾಧಿಕಾಂ ವಿಪಶ್ಯತಾಂ ಲೋಕ ವಿಧಿಂಬಿ ಮೋಹ ಯತ್ವದ್ಭವ ತತ್ರ ಗತಂ ಮನುಷ್ಯಂ ಸ್ವಯಂ ಸಧರ್ಮ ಅನುಶೋಧಂತಿ ಅಪಾರ್ಥ. ಯಾಕೆ ಅಳತಾ ಇದ್ದೀರಾ? ಸತ್ತದ್ದಕ್ಕೆ ಅಲ್ಲ, ಲೋಕದಲ್ಲಿ ಯಾರು ಸಾಯದೆ ನಿಮ್ಮವರು ಮಾತ್ರ ಸತ್ತಿದ್ರೆ ಅಳಬೇಕಪ್ಪ. ಎಲ್ಲರೂ ಸ್ವಯಂ ಸಧರ್ಮ, ಎಲ್ಲರೂ ಸಾಯ್ತಾ ಇದ್ದಾರೆ, ನೀವು ಸಾಯ್ತೀರಾ ನಾಳೆ, ಚೂರು ಮುಂಚೆ ಚೂರು ಹಿಂದೆ ಅಷ್ಟೇ, ಅದಕ್ಕೆ ಕಳತೀರಾ? ಅದಕ್ಕೆ ಕನಕದಾಸರು ಹೇಳ್ತಾರೆ ಹರಿಭಕ್ತ ಸಾರದಲ್ಲಿ, ಸತ್ತವರಿಗಳಲೇಕೆ, ಯಾಕಪ್ಪ ಸಾಯ್ಲಿ, ಸತ್ತರು ಯಾಕೆ ಅಳಬೇಕು, ನಾವು ಸಾಯ್ತೀವಲ್ಲ. ಹಾಗಲ್ಲ, ಅವ ಬಿಟ್ಟು ಹೋದನಲ್ಲ ಅದಕ್ಕೆ ಅಳತಾ ಇರೋದು, ಅವರ ಮೇಲೆ ಅಭಿಮಾನ ಇದೆ. ಅವಾಗ ಅಂದ್ರು, ಯಾರ ಮೇಲೆ ಅಭಿಮಾನ ಪಡ್ತಾ ಇದ್ದೀರಿ? ಈ ಶರೀರರು ಇದನ್ನು ನೋಡೇ ನೀವು ಅಂದುಕೊಳ್ಳೋದು ನಿಮ್ ರಾಜ ಅಂತ. ಇಲ್ಲೇ ಇದೆ ನೋಡಿ ಶರೀರ, ಎಲ್ಲಿಗೂ ಹೋಗ್ಲಿಲ್ಲ ಅಲ್ಲ. ಒಳಗಿದ್ದ ಆ ಒಳಗೆ ಯಾರು? ಜೀವ ನೋಡಿದ್ದೀರಿ ಯಾವಾಗಾದ್ರೂ? ಒಂದು ವೇಳೆ ಜೀವನನ್ನ ಶರೀರದಿಂದ ಹೊರಗೆ ತೆಗೆದರೆ ಯಾರು ಗೊತ್ತಿಡಿಯಲ್ಲ, ಯಾರು ಇವರು ಅಂತ ಕೇಳ್ತಾರೆ. ಯಾಕೆ ಅವ್ರು ನೋಡೇ ಇಲ್ಲ, ಹಾಗಾದ್ರೆ ಜೀವನ ಪರಿಚಯ ಇಲ್ಲ. ಮತ್ತೆ ಮಾತಾಡ್ತಾ ಇದ್ರಲ್ಲ ಅವರಿಗಾಗಿ, ಮಾತಾಡಿದ್ದಾರೆ ಗೊತ್ತಾ, ಜೀವ ಅಲ್ಲ. ಜೀವನನ್ನ ನೆಪ ಮಾಡಿಕೊಂಡು ವಾಯುದೇವರೇ ನುಡಿಸ್ತಾ ಇದ್ದಾರೆ, ಮುಖ್ಯೋಪೇತ್ರ ಮಹಾಸುಹು ಅಂತ ಹೇಳುತ್ತಾರೆ. ಅಂತ ಕಾಲಕ್ಕೆ ನಿಮಗೆ ಪರಿಚಯ ಇದ್ದದ್ದೇ ಒಂದು ದೇವ ವಾಯುದೇವರು, ಜೀವ ಸುಮ್ಮನೆ ಒಳಕೂತಿದ್ದಾನೆ, ಅವನ ಪರಿಚಯವೇ ಇಲ್ಲ. ಸರಿ, ಇಷ್ಟೆಲ್ಲ ಹೇಳಿ ಅಳಬೇಕು ಅಂತಿದ್ದೀರಾ? ಯಾಕೆ ಅಳ್ತೀರಾ? ಇನ್ನೊಂದು ಮಾತು ಹೇಳಿ ಅಂದ್ರೆ, ಮನೆಯಲ್ಲೇ ಇಟ್ಟುಕೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು, ಯುದ್ಧಕ್ಕೆ ಕಳಿಸಿದ್ದಕ್ಕೆ ಸತ್ತು ಹೋದ. ಅವರ್ಯಾರೋ ಹೋಗಿರ್ತಾರೆ ಬಾತ್ರೂಮ್ ಅಲ್ಲಿ ಬಿದ್ದರು, ರಾತ್ರಿ ಬಾತ್ರೂಮ್ ಹೋಗ್ತಾ ಇದ್ರು, ಹೋದ್ಕೊಳ್ಳೆ ಬಿದ್ದರು. ಬೆಳಿಗ್ಗೆ ನೋಡ್ತಾರೆ ಎಲ್ಲರೂ, ಕಾಣಿಸ್ತಾ ಇಲ್ಲ ಹಾಸಿದ ಮೇಲೆ, ಎಲ್ಲಿದ್ದಾರೆ? ಬಾತ್ರೂಮ್ ಅಲ್ಲಿ ಬಿದ್ದರು, ಹೋದ್ರು. ಎಲ್ಲರೂ ಅಂದ್ರು ಬಾತ್ರೂಮ್ ಹೋಗ್ಬಾರ್ದಾಗಿತ್ತವರು, ಹೋಗಿದ್ದಕ್ಕೆ ಸತ್ತು ಹೋದರು. ಹಾಗೆ ಹೇಳುತ್ತಾರೆ ಅವರನ್ನು ಕಳಿಸಿದ್ದಕ್ಕೆ ಸತ್ತು ಹೋದರು. ಪತಿಚ್ಯುತಂ ತಿಷ್ಠತಿ ನಿಷ್ಠ ರಕ್ಷಿತಂ ಗೃಹೇ ಸ್ಥಿತಂ ತದ್ ವಿಹತಂ ವಿನಶ್ಯತಿ ಜೀವತ್ಯನಾಥೋಪಿ ತದೀಕ್ಷಿತೋ ವನೇ ಗೃಹೇಪಿ ಗುಪ್ತೋ ಸಹತೋ ನ ಜೀವತಿ. ನಮ್ಮದಾಗಿತ್ತ ವಸ್ತು ನಮ್ಮದಾಗಿತ್ತ, ಹಾದಿಯಲ್ಲಿ ಬಿಟ್ಟಿದ್ರೂ ಕೂಡ ನಮಗೆ ಸಿಗುತ್ತೆ, ಹಾದಿಯಲ್ಲಿ ಬಿಟ್ಟಿದ್ರೆ ನಮಗೆ ಸಿಗುತ್ತೆ. ನಮ್ಮದಲ್ವಾ, ಮನೆಯಲ್ಲಿ ಇಟ್ಟುಕೊಂಡಿದ್ರೂ ಸಿಗಲ್ಲ. ಅದೇ ಬದುಕಿದಷ್ಟು ಕಾಲ ಸಿಗಲ್ಲ, ವೈಕುಂಠ ದಿವಸ ಮಕ್ಕಳಿಗೆ ಸಿಗುತ್ತೆ. ಮಕ್ಕಳಂತಾರೆ, ಇಟ್ಟು ಕಾಲ ನಮ್ಮ ಅಪ್ಪ ಹುಡುಕಿ ಹುಡುಕಿ ಸತ್ತ, ಈಗ ನಮಗೆ ಸಿಕ್ತು ಅಂತೇಳಿ. ಅವರಿಗೆ ಮಾತ್ರ ಸಿಗಲ್ಲ, ಹಳೆಯ ಆಗ್ಬಿಡುತ್ತೆ. ಅಷ್ಟೇ ಅಲ್ಲ, ಕಾಡಲ್ಲಿದ್ರೂ ಕೂಡ ಚೆನ್ನಾಗಿರ್ತಾನೆ, ಮನೆಯಲ್ಲಿದ್ರೂ ಕೂಡ ದೇವರು ಇವನ ಪ್ರಾಣ ತೆಗಿಬೇಕು ಅಂದ್ರೆ ಸತ್ತೇ ಹೋಗ್ತಾನವ. ಇಷ್ಟು ಹೇಳುತ್ತಾ ಇದ್ದಾರೆ, ಇಷ್ಟು ಮಾತ್ರ ಸತ್ಯ. ಯಾವ ವಸ್ತು ಯಾವ ವ್ಯಕ್ತಿ ಸ್ವಾಮಿ ನಮಗೆ ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ದಾನೋ, ಆ ವ್ಯಕ್ತಿ ಆ ವಸ್ತು ನಮ್ಮ ಹತ್ತಿರಿಂದ ಯಾರೂ ದೂರ ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ. ಆ ವ್ಯಕ್ತಿ ದೂರ ಓಡಬೇಕು ಅಂತಿದ್ರು ಕೂಡ ನಮ್ಮ ಹತ್ರ ಕೊಡಿಸ್ತಾನೆ ಅವರನ್ನ, ಆ ವಸ್ತುವನ್ನು ಕೂಡ ನಮ್ಮ ಹತ್ರ ಕೊಡಿಸ್ತಾನೆ. ಯಾವ ವ್ಯಕ್ತಿ ಯಾವ ವಸ್ತು ನಮ್ಮಿಂದ ದೂರ ಆಗಬೇಕು ಅಂತ ದೇವರ ಸಂಕಲ್ಪ ಇತ್ತೋ ಅಪ್ಪನಾಣೆ ಎಲ್ಲ ದೂರ ಆಗ್ತಾನೇ ಇರುತ್ತೆ. ಅದನ್ನು ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿ ಅದರಲ್ಲೂ ಒಂದು ಕಥಾ ಹೇಳ್ತಾ ಇದ್ದಾರೆ. ಎರಡು ಪಕ್ಷಿಗಳು, ಒಳ್ಳೆ ಕುಟುಂಬ, ಚೆನ್ನಾಗಿತ್ತು. ಬೇಡರವ ಬಲೆ ಹಾಕಿ ಒಂದನ್ನ ಹಿಡಿದ, ಇನ್ನೊಂದು ಹಾರಿ ಹೋಗದೆ ಅಲ್ಲೇ ಕೂತು ಅಳತಾ ಇತ್ತು, ಬಾಣದಿಂದ ಹೊಡೆದುಕೊಂಡ. ಏನ್ ಕಥಾ ಹೇಳ್ತಾರೆ. ಇನ್ನೊಬ್ಬರು ಹೋದಾಗ ಚೂರಳಬಹುದು, ಪ್ರಾಣ ಹೋಗೋ ಪರ್ಯಂತ ಅಳತಾ ಇದ್ರೆ ಪ್ರಾಣ ತೆಗೀಲಿಕ್ಕೆ ಮೃತ್ಯು ಬರುತ್ತೆ, ಎಚ್ಚರ ಇರಲಿ ಎಂಬುದನ್ನ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳಿದ ಕೊಡಲೇ ದಿತಿಹಿ ಆಕರಣ್ಯ ಸಸ್ಮೃಶ ಪುತ್ರ ಶೋಕಂ ಕ್ಷಣಾತ್ಯತ್ವ ತತ್ವೇ ಚಿತ್ತಮಧಾರಯಿತ. ಪ್ರತಿ ದೇವಿ ಹಿರಣ್ಯಕಶಿಪುವಿನ ಮಾತನ್ನು ಕೇಳಿ ಎಲ್ಲಾ ದುಃಖವನ್ನು ಮರೆತು ಭಗವಂತನ ಪದಾರವಿಂದದಲ್ಲಿ ಮನಸ್ಸಿಟ್ಟು ಧ್ಯಾನ ಮಗ್ನಲಾಗಿಬಿಟ್ಟು. ಇದು ಹೇಗೆ ಸಾಧ್ಯ? ಹಿರಣ್ಯಕಶಿಪು ಅಸುರ, ಅವನ ಮಾತು ಹೇಗೆ ಕೆಲಸ ಮಾಡುತ್ತೆ ಎದುರಿಯವರ ಮೇಲೆ ಅಂದರೆ, ಒಳಗೆ ಅನುಷ್ಠಾನವಂತರಾಗಿರತಕ್ಕಂಥ ಜಯ ಇದ್ದಾನೆ, ಜಯನ ಮಾತು ಕೆಲಸ ಮಾಡಿತ್ತು ಎಂಬುದು ತಿಳಿಸಿಕೊಡುತ್ತಾನೆ. ಸರಿ, ಇಂಥ ಹಿರಣ್ಯಕಶಿಪು ತಪಸ್ಸಿಗೆ ಹೊರಟ. ಬ್ರಹ್ಮದೇವರ ಕುರಿತಾಗಿ ತಪಸ್ಸನ್ನು ಮಾಡುತ್ತಾ ಇದ್ದಾನೆ. ತಪಸ್ಸು ಹೇಗೆ ಮಾಡಿದ ಹೇಳುತ್ತಾರೆ. ಊರ್ಧ್ವಬಾಹು ನಭೋದೃಷ್ಟಿ ಪದಾಂಗಷ್ಟಾಶ್ರಿತಾವನಿಹಿ. ಎರಡೂ ಕೈಗಳು ಮೇಲಿಟ್ಟಿದ್ದ, ಎರಡೂ ಕಣ್ಣಿನ ನೋಟ ಮೇಲಕ್ಕೆ ಇಟ್ಟು, ಕಾಲಿನ ಹೆಬ್ಬೆರಡಿನ ಮೇಲೆ ನಿಂತಿದ್ದ. ನಿಲ್ಲಿ ಅಂತ ಹೇಳ್ತೀರಾ? ಒಂದ್ಸಲ ನಿಂತು ನೋಡಿ, ಪ್ರವಚನ ಆದ್ಮೇಲೆ ಹೆಬ್ಬೆರಡಿನ ಮೇಲೆ ನಿಂತು ನೋಡಿ, ಒಂದು 10 ನಿಮಿಷ ಸಾಕು. ಸೆಕೆಂಡು ಇರ್ಲಿಕ್ಕಾಗಲ್ಲ. ಹೆಬ್ಬೆರಳು ಮತ್ತು ಡಾಕ್ಟರ್ ಹತ್ರ ಹೋಗಿ ಅದು ಬ್ಯಾಂಡೇಜ್ ಕಟ್ಟಿಸ್ಕೋಬೇಕಾಗುತ್ತೆ. ಹೆಬ್ಬೆರಳಿನ ಮೇಲೆ ನಿಂತರೆ ಬ್ಯಾಲೆನ್ಸ್ ಸಿಗಲ್ಲ, ಎರಡೂ ಕೈ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಹೆಬ್ಬೆರಳಿನ ಮೇಲೆ ನಿಂತರೆ ಕಣ್ಣು ನೋಡ್ತಾ ಇರಬೇಕು ಎಳಿ ಬೀಳ್ತೀವೋ ಅಂತ. ಕಣ್ಣು ಮೇಲಕ್ಕೆ ಇರಬೇಕು, ಕೈ ಮೇಲಕ್ಕೆ ಇಟ್ಟಿರಬೇಕು, ಹೆಬ್ಬೆರಳಿನ ಮೇಲೆ ನಿಂತಿರಬೇಕು. ಬೇಕಾದ್ರೆ ಟ್ರೈ ಮಾಡಿ ನೋಡಿ, ಅವಾಗ ಅನಿಸುತ್ತೆ ಅಪ್ಪ ಹೇಗೆ ನಿಂತ ಹಿರಣ್ಯ ಕಟ್ಟು. ಒಂದಲ್ಲ ಎರಡಲ್ಲ, 100 ವರ್ಷಗಳ ಕಾಲ ಸತತ ನಿಂತ. ಅದಕ್ಕೆ ವಿದ್ಯಾಮಾನರು ಹೇಳ್ತಾ ಇದ್ರು, ಇಂಥ ದೀಕ್ಷಾ ಛಲ ಸನ್ಯಾಸದಲ್ಲಿ ಬೇಕು. ಈ ಕಲಿಯುಗದಲ್ಲಿ ಸನ್ಯಾಸ ಚೆನ್ನಾಗಿ ಪಾಲನೆ ಮಾಡೋರು ಇಬ್ಬರೇ, ಒಬ್ಬರ ದೇವತೆಗಳು ಒಬ್ಬರ ದೈತ್ಯರು, ಇಬ್ಬರೇ ಅಷ್ಟೇ. ಮನುಷ್ಯರಿಗೆ ಆಗಲ್ಲ, ಮನುಷ್ಯರಿಗೆ ಕರಿಕಾರದಲ್ಲಿ ಸನ್ಯಾಸ ಧರ್ಮ ಮಾಡಲಿಕ್ಕಾಗಲ್ಲ. ಒಂದಾ ದೇವತೆಗಳು ಬಂದಿರಬೇಕು, ಒಂದಾ ದೈತ್ಯರಾಗಿರಬೇಕು, ಬಹಳ ಕರೆದಿರ್ತಾರೆ ಅಂತ ಆ ಹಿರಣ್ಯ ಕಟ್ಟಿಕೊಂಡು ದುಷ್ಟ ಅಂತ ಹೇಳ್ತಾ ಇದ್ರು. ಸರಿ, ಬ್ರಹ್ಮದೇವರು ಬರ್ತಾ ಇದ್ದಾರೆ, ಅವನ ತಪಸ್ಸಿನಿಂದ ಲೋಕವೆಲ್ಲ ತೊಂದರೆ ಪಡ್ತಾ ಇದೆ ಅಂತ ಕಾಲಕ್ಕೆ ಬ್ರಹ್ಮದೇವರು ಬಂದು, ಏನಯ್ಯ ತುಂಬಾ ಕಷ್ಟಪಡ್ತಾ ಇದೆಯಾ, ವರ ಕೇಳು. ಕೇಳಿದ, ನೋಡಿ ನಾನೇ ದೇವರು ಅಂತ ಯಾರು ಅಂದುಕೊಳ್ತಾರೆ ಅವರಿಗೊಂದೇ ಹೆದರಿಕೆ, ಎಲ್ಲಿ ಸತ್ತು ಹೋಗ್ತೀನೋ ಅಂತ. ಸಾವಿಗೆ ಹೆದರೆ ಹೆದರಿ ಸಾಯ್ತಾರೆ ಯಾರು, ನಾನೇ ದೇವರು ಅನ್ನೋರು. ಯಾಕೆ? ಅವ್ರಿಗೆ ಬೇರೆ ದೇವರು ಇಲ್ಲ, ಅವರೇ ದೇವರು. ಮೊನ್ನೆ ಯಾರೋ ಒಬ್ರು ದೇವರು ಹೋದ್ರಲ್ಲ, ಅದೇ ದೇವರು ಅಂತ ಕರೆಸ್ಕೊಳ್ಳು. ಎಲ್ಲರೂ ದೇವರು ದೇವರು ಅಂತ ಪೂಜೆ ಮಾಡ್ತಾ ಇದ್ರು ಅಲ್ವಾ? ಅದೇ ರೀ ನಾನು ಹೇಳ್ತಾ ಇರೋದು, ನನ್ನ ಬಾಯಿಗೆ ಯಾಕೆ ಹೇಳ್ಬೇಕು ಅಂತ ಹೇಳಿ. ನಮ್ಮವರೇ ಪೂಜೆ ಮಾಡ್ತಾರೆ, ಅಲ್ಲ ನಾವು ಹೇಳೋದು ಇಷ್ಟೇ. ನಾನೇ ದೇವರು ಅನ್ನೋರನ್ನ ಪೂಜೆ ಮಾಡೋದು ನಮ್ಮವರೇ. ಒಬ್ಬರು ಮನೆಗೆ ಹೋಗಿದ್ದೆ, ಎಷ್ಟು ದೊಡ್ಡ ಫೋಟೋ, ಪಕ್ಕದಲ್ಲಿ ಚಿಕ್ಕದ ರಾಯರ ಫೋಟೋ, ಏನು ಬಿಂಬಮೂರ್ತಿ ಅಂತ ರಾಯರ ಫೋಟೋ, ಚಿಕ್ಕದೇ ಚಿಕ್ಕದು, ಪಕ್ಕದಲ್ಲಿ ಫೋಟೋ, ಎರಡಕ್ಕೂ ಸೇರಿಸಿ ಆರತಿ ರಾಯರಿಗೆ ಹೀಗೆ ತೋರಿಸಿ ಇದಕ್ಕೆ ಅಪರಾಧ ಮಾಡಬೇಕು ಅಂತ ಆರತಿ ಕೇಳಿದೆ. ಎರಡೂ ಫೋಟೋ ಇಟ್ಟಿದ್ದಿರಲ್ಲ, ಯಾಕೆ ಎರಡು ಯಾಕೆ ಒಂದೇ ಹಾಕಬೇಡ ಅಂದ್ರೆ, ಯಾರು ಯಾವಾಗ ಏನ್ ಕೊಡ್ತಾರೋ ಗೊತ್ತಿಲ್ಲಲ್ಲ, ಇವ್ರು ಕೊಟ್ರೆ ಇವ್ರ ಕಾಲು ಹಿಡಿತೀವಿ, ಇಲ್ಲ ಇವ್ರು ಕೊಟ್ರೆ ಇವ್ರ ಕಾಲು ಹಿಡಿತೀವಿ, ನಮ್ ಬೇಕಾದ ಕೊಟ್ರೆ ಸಾಕು, ದೇವ ದೇವರಾದ್ರೇನು ದೇವರಾದ್ರೇನು ಅನ್ನೋದು ಬಹಳ ವಿಶೇಷ. ಆ ರೀತಿಯಲ್ಲಿ ಹಿರಣ್ಯ ಕಶುಪು ಕೇಳ್ತಾ ಇದ್ದಾನೆ, ಸಾವು ಬೇಡ ನನಗೆ, ಒಳಗೂ ಬೇಡ, ಹೊರಗೂ ಬೇಡ, ಮೇಲೂ ಬೇಡ, ಕೆಳಗೂ ಬೇಡ, ಹಗಲೂ ಬೇಡ, ರಾತ್ರಿ ಬೇಡ. ನೋಡಿದ, ಇನ್ನ ಏನೋ ಹೊಡಿತಾ ಇತ್ತು ಒಳಗೆ. ನೀವು ಸೃಷ್ಟಿ ಮಾಡಿದವ್ರು ಯಾರು ಕೊಲ್ಲಿಕ್ಕಿಲ್ಲ. ಆಯ್ತಪ್ಪ, ಕೊನೆಗೆ ಹೇಳಿದ, ವ್ಯಸುಭಿರುವ ಅಸುಮದ್ಭಿರುವ, ಪ್ರಾಣ ಇಲ್ಲದ್ರಿಂದ ಸಾವು ಬೇಡ, ಪ್ರಾಣ ಇದ್ದದ್ರಿಂದ ಸಾವು ಬೇಡ ಅಂದ. ತಥಾಸ್ತು ಅಂದ್ರು. ಇಷ್ಟು ನೀನು ಕಷ್ಟಪಟ್ಟು ತಪಸ್ಸು ಮಾಡಿ ಕೇಳಿದ್ದೇನೆ, ವೆರೈಟಿ ಆಗಿ ಸಾಯ್ಬೇಕು ಅಂತ ಕೇಳಿದ್ರು. ಅಷ್ಟೇ ಅಲ್ವಾ, ಎಲ್ಲರೂ ಸತ್ತಂತೆ ಬೇಡ, ಡಿಫರೆಂಟ್ ಆಗಿ ಸಾಯ್ಬೇಕು ಅಂತ. ಆಯ್ತಪ್ಪ, ನಮ್ಮ ಸ್ವಾಮಿ ಇದ್ದಾನೆ, ನೀ ಚಾಪೆ ಕೆಳಗೆ ತೋರಿದ್ರೆ ರಂಗೋಲಿ ಕೆಳಗೆ ತೋರೋ ನಮ್ಮವನಿದ್ದಾನೆ, ಹೆದರ ಬೇಡ, ಕೊಡ್ತಾನೆ ಅಂದ್ರು. ಸರಿಯಪ್ಪ ಭಾಸ್ತು ಅಂತ ಹೇಳಿದ್ರು. ವರಗಳು ಕೊಟ್ಟಿದ್ದಾರೆ. ಮೊದಲೇ ಕೋತಿ ಹೆಂಡ ಕುಡಿದಿದೆ, ಹುಚ್ಚು ಹಿಡಿದಿದೆ, ದೆವ್ವ ಬಡಿದಿದೆ, ಚೇಳು ಕಡಿದಿದೆ. ಇನ್ನು ಹೇಗಿರ್ಬೇಕು ಪರಿಸ್ಥಿತಿ? ಎಲ್ಲಾ ವರಗಳು ಸೇರಿತು, ಎಲ್ಲರನ್ನ ಆಕ್ರಮಣ ಮಾಡಿಕೊಂಡ. ಆದರೆ ಅವನ ಕಾರಣ ಚೆನ್ನಾಗಿತ್ತಂತೆ. ಯಾರಿಗೆ? ಕೆಲವರಿಗೆ. ಯಾರಾದರೂ ಹಿರಣ್ಯ ಕಟ್ಟುವ ದೇವರು ಅಂತಾರ, ಅವರಿಗೆ ಬಹಳ ಫೆಸಿಲಿಟಿ ಇತ್ತಂತೆ. ಹೇಳ್ತಾರೆ, ಅಕೃಷ್ಟ ಪಶ್ಚಾತ್ಯ ಆಸೀತ್ ಸಪ್ತದ್ವೀಪವತಿ ಮಹಿ. ಆ ಭೂಮಿ ಹತ್ರ ಬಂದು ಹಿರಣ್ಯ ಕಟ್ಟುವ ದೇವರು ಅನ್ನೋರು, ನನಗಿಷ್ಟು ಕ್ವಿಂಟಾಲ್ ಅಕ್ಕಿ ಬೇಕು ಅಂದ್ರೆ ಸಾಕು, ಭೂಮಿಯೇ ಅಕ್ಕಿ ಬೆಳೆಸಿ ಅದನ್ನ ಮೂಟೆ ಕಟ್ಟಿ ಮನೆ ತಂದು ಹಾಕಬೇಕು, ಭೂಮಿಯೇ ತಂದು ಹಾಕಬೇಕು. ಇವರೇನ್ ಮಾಡಬೇಕಾಗಿಲ್ಲ. ನಾಶ್ಚರ್ಯವಾದ ನಭಃ ಮೇಲೆ ತಿರುಗಿ ಚೂರು, ನನಗೆ ನೀರು ಬೇಕು ಅಂದ್ರೆ ನಳ್ಳಿ ತಿರುಗಿದಂತೆ ಮಳೆ ಬೀಳಬೇಕು ಯಾರು ಬೇಕಾದ್ರೆ ಅವರಿಗೆ. ಅಷ್ಟು ಫೆಸಿಲಿಟಿ ಕೊಟ್ಟಿದ್ದ, ಆದರೆ ಯಾರಿಗೂ ಹಿಡಿಸಲಿಲ್ಲ ಅಂತೆ ಸಜ್ಜನರಿಗೆ. ಚಿಕ್ಕ ಮಕ್ಕಳು ಇರ್ತಾರೆ, ತಾಯಿ ಅಂದ್ರೆ ನಮಗ ಮಕ್ಕಳನ್ನ ಹತ್ತಿರ ಕರಿಬೇಕನ್ಸುತ್ತೆ. ಅವರಿಗೆ ಚಾಕ್ಲೇಟ್ ಹಾಗು ಇದು ಕೊಟ್ರೆ ಹತ್ತಿರ ಬರ್ತಾರೆ, ಆಟ ಸಾಮಾನು ಕೊಟ್ರೆ. ಬಂದ ಮೇಲೆ ಒಂದು ಮಾತು ಹೇಳಿ, ಎಲ್ಲ ಕೊಡ್ತೇನೆ ಅಮ್ಮ ಅನ್ನಬಾರದು ನೀನು ಅಂದ್ರೆ ನಮ್ಮ ಮುಖಕ್ಕೆ ಹಾಕಿ ಹೋಗುತ್ತದೆ. ನೀನು ಬೇಡ, ನಿನ್ನ ಆಟ ಸಾಮಾನು ಬೇಡ, ಅಮ್ಮ ಸಾಕು ಅಂತ. ಹಾಗೆ ಎಲ್ಲ ಕೊಡ್ತೇನೆ ಹರಿ ಅಂದ್ರೆ ತಲೆ ಕಡಿತೀನಿ ಅಂದ. ನೀನು ಬೇಡ, ಏನು ಬೇಡ ಅಂದ್ರು. ಭಗವಂತ ಆಕಾಶವಾಣಿಯಿಂದ ನುಡಿತಾ ಇದ್ದಾನೆ, ಎಲ್ಲರಿಗೂ ಅಭಯ ಕೊಡ್ತಾ ಇದ್ದಾನೆ. ಮಾಭಯಿಷ್ಟ ವಿಭುಧಶ್ರೇಷ್ಠ ಸರ್ವೇಷಾಂ ಭದ್ರಮಸ್ತು. ನಿಮಗೆ ಅನುಗ್ರಹ ಆಗುತ್ತೆ, ಚಿಂತೆ ಮಾಡಬೇಡಿ. ಯಾವಾಗಾದರೆ ಪ್ರಶಾಂತನಾದ ಪ್ರಹ್ಲಾದನಿಗೆ ದ್ರೋಹ ಮಾಡುತ್ತಾನೋ ಅವನನ್ನು ಕೊಂದು ಬಿಡುತ್ತೇನೆ ಅಂತ ಹಿರಣ್ಯ ಗಡುವಿನ ಮಗನಾಗಿರತಕ್ಕಂತಹ ಪ್ರಹ್ಲಾದ ಶುದ್ಧ ಭಾಗವತ ಭಗವಂತನ ಚಿಂತನೆಯಲ್ಲೇ ಕಾಳೆ ಕಡಿಯತಕ್ಕಂಥ ಐದಾರು ವರ್ಷದ ಮಗು. ಅಪ್ಪ ಹರಿದ್ವೇಷಿ ಅಂತ ತಿಳ್ಕೊಂಡು ಅಪ್ಪನನ್ನ ಅಪ್ಪ ಅಂತ ಕರೆದಿಲ್ಲ, ಅಸುರನಾಟ ಅಸುರವರ್ಯ ಅಂತಲೇ ಕರೆದದ್ದು. ಆ ರೀತಿಯಾದಂತಹ ಪ್ರಹ್ಲಾದರನ್ನ ಕಾನ್ವೆಂಟಿಗೆ ಹಾಕ್ತಾ ಇದ್ದಾರೆ, ಚಂಡಾಮರ್ತರ ಶಾಲೆಗೆ. ಧರ್ಮ ಅರ್ಥ ಕಾಮ ಮೂರೇ ಕಾನ್ವೆಂಟ್ ಅಲ್ಲದೇ ತಾನೆ. ಈಗ ನಮ್ಮ ಕಾನ್ವೆಂಟ್ ಇನ್ನ ವರಷ್ಟು, ಹಿರಣ್ಯ ಕಟುಕಿನ ಕಾನ್ವೆಂಟೇ ಬಹಳ ವಾಸಿ. ಅಲ್ಲಿ ಧರ್ಮ ಆದ್ರೂ ಹೇಳ್ಕೊಡ್ತಾ ಇದ್ರು, ಧರ್ಮ ಅರ್ಥ ಕಾಮ. ಇಲ್ಲಿ ಧರ್ಮವೂ ಇಲ್ಲ, ಬರೀ ಅರ್ಥ ಕಾಮ, ದುಡ್ಡು ಅದರ ಹೇಗೆ ತಂದುಕೋಬೇಕು ಅದೇ ಹೇಳಿಕೊಡ್ತಾರೆ. ಸರಿ, ಅದಕ್ಕೆ ಕಳಿಸಿದರೆ ಪ್ರಹ್ಲಾದರಾದರೂ ಸುಷ್ಟು ನವಪಾಠ ಕೇಳಿದರು ಬಿಟ್ರಂತೆ. ನಂತರ ಅಪ್ಪನ ಹತ್ರ ಕರ್ಕೊಂಡು ಬರುತ್ತಾರೆ ಮಗನನ್ನ. ನೋಡಿ ಕೇಳುತ್ತಾನೆ ಹಿರಣ್ಯ ಕಟ್ಟಿಬು, ಏ ಪ್ರಹ್ಲಾದ, ನೀನು ಕೇಳಿದ್ದು ಕಿಂಚಿತ್ ಅಧೀತಂ ಉತ್ತಮ, ನೀನು ಅಧ್ಯಯನ ಮಾಡಿದ್ದು ಒಳ್ಳೇದು ಹೇಳಯ್ಯ. ಅವಾಗ ಹೇಳುತ್ತಾನೆ, ಹಿತ್ವಾ ಆತ್ಮಪಾಠಂ ಗೃಹಮಂಧಕುಪಂ ವರಂಗದೋ ಯದ್ಧರಿಮಾಶ್ರಯೇತ. ಯಾವಾಗ್ಲೂ ಉದ್ವಿಗ್ನರಾಗಿ ಟೆನ್ಷನ್ ಟೆನ್ಷನ್ ಅಂತ ಒದಾಡತಕ್ಕಂತಹ ಜೀವರಿಗೆ ಈ ಮನೆ ಬಿಟ್ಟು ಕಾಡಿಗೆ ಹೋಗಿ ಭಗವಂತನ ಪಾದ ಹಿಡಿಯುವುದು ಬಹಳ ಒಳ್ಳೆಯದು ಅಂತ ಹೇಳಿಬಿಟ್ಟ. ಶ್ರೀಹರಿ ಪಾದವನ್ನು ಸೇರೋದೇ ಒಳ್ಳೆಯದು. ನಕ್ಕು ಬಿಟ್ಟಂತೆ ಹಿರಣ್ಯಕಶಿಪು, ನಮ್ಮ ಮಗನ ಬುದ್ಧಿ ಯಾರೋ ಕೆಡಿಸ್ತಾ ಇದ್ದಾರೆ, ನನಗೆ ರಿವರ್ಸ್ ಆಗಿ ಮಾಡ್ತಾ ಇದ್ದಾರೆ, ಅದಕ್ಕೆ ಸ್ವಲ್ಪ ಇವರು ರಿಪೇರ್ ಮಾಡಿ ಅಂತ ಕಳಿಸಿಕೊಟ್ಟ. ಅಂದ್ರೆ ಮತ್ತ ಮನೆಗೆ ಕರ್ಕೊಂಡು ಬರ್ತಾ ಇದ್ದಾರೆ ಪಾಠಶಾಲೆಗೆ. ಕರ್ಕೊಂಡು ಬಂದು ಮತ್ತ ಪಾಠವನ್ನ ಹೇಳಿ ಕರ್ಕೊಂಡು ಹೋದ್ರು. ಮತ್ತ ಕೇಳಿದ, ಏನೋ ಕಲ್ತ್ಕೊಂಡಿದ್ದಾನೆ ಮಗ ಅಂತ ಸುಮ್ಮನೆ ಇರ್ಬೋದಾ? ಇಲ್ಲ. ಮತ್ತು ಕೇಳಿದ, ಕೇಳೋದು ಚಂಡಾಮರ್ಕರು ಏನು ಹೇಳಿಕೊಟ್ರೋ ಹೇಳಯ್ಯ ಅಂತ ಹೇಳ್ತಿದ್ದ. ಅದು ಕೇಳಿದ, ಇಲ್ಲ ನಿನಗೆ ಗೊತ್ತಿತ್ತು ಒಳ್ಳೇದು, ಏನಂದುಕೊಳ್ತೀವೋ ಹೇಳು. ಹೇಳಲೇಬೇಕಾಯಿತು. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸತ್ಯಂ ಆತ್ಮನಿವೇದನಂ. ಇನ್ನು ಹೇಳ್ತಾರೆ, ಯಾವ ಅಧ್ಯಯನದಿಂದ ಒಂಬತ್ತು ಲಕ್ಷಣಗಳಿಂದ ಕೂಡಿದ ಭಕ್ತಿ ಬರುತ್ತೋ ಆ ಅಧ್ಯಯನ ಶ್ರೇಷ್ಠ ಅಂತ. ಅದು ಕೇಳಿದ, ಸಿಟ್ಟಿನಿಂದ ತನ್ನವರನ್ನ ಕರೀತಾ ಇದ್ದಾನೆ, ಇವನನ್ನ ಕೊಂದು ಬಿಡಿ. ನಾನಾ ಉಪಾಯಗಳಿಂದ ಕೊಂದಲಿಕ್ಕೆ ಪ್ರಯತ್ನ ಮಾಡಿದರು. ಕೊಲ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅಂದುಕೊಳ್ತೀವಿ. ಒಂದು ಸರ ನೋಡಿ ಅಂತಾರೆ, ಒಂದು ಚೂರು ಸೂದಿ ಚುಚ್ಚಿದ್ರೇನೆ ಅಪಾಂತ ಹಾರ್ತೀವಿ. ಮುಳ್ಳು ಒಂದು ಚೂರು ಕಾಲಲ್ಲಿ ಹೋದರೆ ತೆಗೆಯೋವರೆಗೂ ನೋವು ನೋವು ಕುಂಟತಾ ಹೊಡ್ತಾ ಇರ್ತೀವಿ. ಅಂಥದ್ದು ಆ ಐದಾರು ವರ್ಷದ ಎಳೆ ಕೂಸಿಗೆ ಏನು ಮಾಡಿದ್ರು ಗೊತ್ತಾ, ಮುಳ್ಳಿನ ಹಾಸಿಗೆ ಅಂದ್ರೆ ಕಬ್ಬಿಣದ ಮುಳ್ಳಿನ ಹಾಸಿಗೆ, ಅದರ ಮೇಲೆ ಮುಳ್ಳಿಗೆಲ್ಲ ವಿಷ ಬೆರೆಸಿದರು, ಅದರ ಮೇಲೆ ಮಗುವನ್ನ ಮಲಗಿಸಿ ಏನು ಬೋರಲ ಮಳಗಿಸಿ ಮೇಲೆ ಆನೆಯಿಂದ ತುಳಿಸಿದರು. ಎಂಥ ಪರಿಸ್ಥಿತಿ ಇರಬೇಕು, ಈ ರೀತಿ ಒಂದ ಎರಡ ಭೀಕರವಾದ ಮಾಡಿದರೆ ಏನೂ ಆಗಲಿಲ್ಲ ಕಟ್ಲಾದರ ಅವರಿಗೆ. ಕೊನೆಗೆ ಪುನಃ ಚಂಡಾಮರ್ಕ ಶಾಲೆಗೆ ಕರ್ಕೊಂಡು ಹೋದರು. ಅವಾಗ ದೈತ್ಯ ಬಾಲಕರಿಗೆಲ್ಲ ಉಪದೇಶ ಕೊಡ್ತಾ ಇದ್ದಾರೆ ಪ್ರಹ್ಲಾದರಾದರಿಗೆ, ಪ್ರಹ್ಲಾದರಾದರು ದೈತ್ಯ ಬಾಲಕರಿಗೆಲ್ಲ ಉಪದೇಶ ಕೊಡ್ತಾ ಇದ್ದಾರೆ. ಕೌಮಾರೇ ಆಗರೇತ್ಪಾಜ್ಞಃ ಧರ್ಮಾನ್ ಭಾಗವತಾನಿಹ. ಅಯ್ಯ ಹುಡುಗತನ ಇದ್ದ ಕಾಲಕ್ಕೇನೆ ಚೆನ್ನಾಗಿ ದೇವರ ಚಿಂತನೆಯನ್ನು ಮಾಡಿಬಿಡಿ. ಬಹಳ ಜನ ಹೇಳುತ್ತಾರೆ ಹುಡುಗರು ಸ್ವಲ್ಪ ದೇವರ ಜಾಸ್ತಿ ಕೂತ್ರೆ ಮನೆಯಲ್ಲಿ ಹುಡುಗರಾಗಿ ಹುಡುಗರ ರೀತಿ ಇರಬೇಕಪ್ಪ, ಏನಾದರೂ ಚೂರು ದೇವರ ನಮಸ್ಕಾರ ಮಾಡಬೇಕು, ಹೊರಗೆ ಬರಬೇಕು, ಆಡ್ತಾ ಇರಬೇಕು, ನಿಂಬಾಣಿ ಓದ್ತಾ ಇರಬೇಕು. ಈ ಹುಡುಗತನದಲ್ಲಿ ಮುದುಕರಂತೆ ದೇವರ ಮುಂದೆ ಕೂಡೋದೇನು ಬುದ್ಧಿ ಇಲ್ಲ, ಬಾ ಹೊರಕ್ಕೆ ಅಂತ ಬೈತಾ ಇರ್ತಾರೆ. ಇನ್ಯಾವಾಗ ಮಾಡಬೇಕು, ಎಲ್ಲ ರಿಟೈರ್ ಆದ ಮೇಲೆ ಶುರು ಮಾಡಬೇಕಪ್ಪ. ಇವಾಗಿಂದ ದೇವರು ದೇವರು ಅಂತ ಕೂತ್ರೆ ಹೇಗೆ ರಿಟೈರ್ಮೆಂಟ್ ಯಾಕೆ ಕೊಡೋದು ಅಂದ್ರೆ, ಆಫೀಸಲ್ಲಿ ಒಂದರ ಪಕ್ಕೆ ಪಕ್ಕದಲ್ಲಿ ನೂರು ಅಂತ ಬರೀಬೇಕಾಗಿದ್ದು ಇನ್ನೊಂದು ಸೊನ್ನೆ ಜಾಸ್ತಿ ಹಾಕ್ತಾ ಇರ್ತಾನೆ, ಕಣ್ಣು ಕಾಣಿಸಲ್ಲ, ಕಿವಿ ಕೇಳಿಸಲ್ಲ, ವಯಸ್ಸು ಆಗ್ತಾ ಇರುತ್ತೆ. ಅವಾಗ ಆಫೀಸವ್ರು ಅಂತಾರೆ ಚೂರು ನೀನು ಮನೆಗೆ ಹೋದ್ರೆ ಒಳ್ಳೇದು, ಯಾಕೆ ಆಫೀಸ್ ಉಳಿಯತ್ತೆ ಅಂತ ಕಳಿಸಿಕೊಡುತ್ತಾರೆ. ಈ ಕರ್ಣ ಪಾಠವ ಇಂದ್ರಿಯಗಳು ಕಡಿಮೆ ಆಗ್ತಾ ಇದೆ ಶಕ್ತಿ ಅಂತ ರಿಟೈರ್ಮೆಂಟ್ ಕೊಟ್ಟದ್ದು. ಅಂತ ಸ್ಟೇಜಲ್ಲಿ ಪಾಠಕ್ಕೆ ಹೋದರೆ ಎಲ್ಲ ಶುರು ಮಾಡಿದರೆ ಏನಾಗುತ್ತೆ, ಕೇಳಿಸಲ್ಲ ಕಾಣಿಸಲ್ಲ ಏನೂ ಇಲ್ಲ, ನಾನು ಕೇಳಿದೆ ಅಂತ ಬರಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ ಹುಡುಗರಿದ್ದಾಗಲೇನೆ ಶುರು ಮಾಡಬೇಕು, ಚೆನ್ನಾಗಿ ಮಾಡಬೇಕು. ಅಲ್ಲಯ್ಯ ಇಷ್ಟು ಮಾಡಿದ್ರು ಆ ಸ್ವಾಮಿ ಸಿಗ್ತಾನ, ನಾವು ದೈತ್ಯರು ಆತ ಸಿಗ್ತಾನ, ಆತನಿಗ ಯಾವ ವ್ಯತ್ಯಾಸವೂ ಇಲ್ಲ. ಹೃದಯ ಛಿದ್ರವತ್ಸದ ಒಳಗೆ ಆಕಾಶದಂತೆ ಸದಾ ಸರ್ವತ್ರ ಇದ್ದಾನೆ. ತನ್ನಾಗಿ ಉಪದೇಶ ತಗೊಂಡ್ರು, ಎಲ್ಲರೂ ದೇವರ ಚಿಂತನೆ ಮಾಡ್ತಾ ಇದ್ದಾರೆ. ಅದನ್ನು ನೋಡಿ ಪ್ರಹ್ಲಾದ ಒಬ್ಬನು ಕೆಟ್ಟದ್ದಲ್ಲ, ಎಲ್ಲರನ್ನ ಕೆಡಿಸ್ತಾ ಇದ್ದಾನೆ ಅಂತ ಹೇಳಿದರು. ಅವಾಗೆ ಪ್ರಹ್ಲಾದರಾದರನ್ನ ಹಿಡಿದು ಕೇಳ್ತಾ ಇದ್ದಾನೆ, ಮದನ್ಯೋ ಜಗದೀಶ್ವರಸ್ತಃ, ನನ್ನ ಬಿಟ್ಟು ದೇವರು ಯಾರಿದ್ದಾರೆ ಅಂತ ಹೇಳುತ್ತಾ, ಕ್ವಾಸೋ ಇದು ಸರ್ವತ್ರ, ಒಂದು ವೇಳೆ ಎಲ್ಲ ಕಡೆ ಇರುವುದಾದರೆ ಕಸ್ಮಾತ್ ಸ್ತಂಭೇನ ದೃಶ್ಯತೆ, ಯಾಕೆ ಕಂಬದಲ್ಲಿ ಕಾಣುವುದಿಲ್ಲ ಅಂತ. ಸ್ತಂಭಂ ತದಾರ ಅತಿವರ ಸಮುಷ್ಟಿನ, ತನ್ನ ಮುಷ್ಟಿಯಿಂದ ಬಲವಾಗಿ ಹೊಡೆದ, ಸ್ತಂಭ ಸೀಳಿದು, ಸ್ವಾಮಿ ಹೊರಬಂದ. ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶ್ ಪ್ರತಿರೇಷಾತ್ಮನಃ ಅದೃಶ್ಯವಾಕ್ತದ್ಭುತ ರೂಪಮುದ್ಗಹನ್ ಸ್ತಂಭೇ ಸಭಾಯಾಂ ನಮೃಗಂ ನಮಾನುಷಂ. ಸ್ವಾಮಿ ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತಂ, ನಿಜಭೃತ್ಯರಾದಂಥ ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡಲಿಕ್ಕೆ ಹೊರಬಂದ, ನಾರದರ ಮಾತನ್ನು ಸತ್ಯ ಮಾಡಲಿಕ್ಕೆ ಹೊರಬಂದ, ಪ್ರಹ್ಲಾದರಾದರ ಮಾತನ್ನು ಸತ್ಯ ಮಾಡಲಿಕ್ಕೆ ಹೊರಬಂದ, ಜಯನ ಅನುಗ್ರಹ ಮಾಡಲಿಕ್ಕಾಗಿ ಜಯನ ಮಾತನ್ನು ಸತ್ಯ ಮಾಡಲಿಕ್ಕೆ ಹೊರಬಂದ. ಈ ರೀತಿಯಲ್ಲಿ ತನ್ನ ಭಕ್ತರ ಮಾತನ್ನು ಸತ್ಯ ಮಾಡಲಿಕ್ಕೆ, ಜಗತ್ತಿನಲ್ಲಿ ಸರ್ವತ್ರ ನಾನು ವ್ಯಾಪ್ತನಾಗಿದ್ದೇನೆ ಎಂಬುದನ್ನು ತೋರಿಕೊಳ್ಳಲಿಕ್ಕೆ ಸ್ವಾಮಿ ಹೊರಬಂದ. ಹೇಗೆ ಹಾಗೆ ಸಿಂಹವೂ ಅಲ್ಲ ಮನುಷ್ಯನೂ ಅಲ್ಲ, ಅಂಥ ಅಪ್ರಾಕೃತವಾದ ರೂಪದಿಂದ ಹೊರಬಂದ ಸ್ವಾಮಿ. ನೋಡಿ ಎಲ್ಲ ದೇವರ ಅವತಾರಗಳು ಮಧ್ಯಾಹ್ನಕ್ಕೆ ಆಗಿದ್ದು, ಅಂಜಿನ್ ಮುಹೂರ್ತದಲ್ಲೇ ಆಗಿದ್ದು, ಊಟಕ್ಕೆ ಯಾರೂ ತೊಂದರೆ ಕೊಡಲಿಲ್ಲ. ಒಬ್ಬ ಕೃಷ್ಣ ಮಾತ್ರ ರಾತ್ರಿ ಬಂದು ಊಟ ಇಲ್ದಾಗ ಮಾಡಿಬಿಟ್ಟ ಅಲ್ವಾ. ರಾಮ ಮಧ್ಯಾಹ್ನ, ನರಸಿಂಹ ಮಧ್ಯಾಹ್ನ, ಎಲ್ಲ ಮಧ್ಯಾಹ್ನ. ಇನ್ನು ಪೂರ್ಣ ವರಾಹ ಜಯಂತಿ ನಾವು ಮಾಡೋದಿಲ್ಲ, ಯಾರೋ ಮಾಡ್ತಾರೋ ಬಿಡ್ತಾರೋ ಅದು ಪಂಚಾಂಗದಲ್ಲಿ ಹಾಕಿರ್ತಾರೆ, ನಾವು ಹಿಡಿಸ್ಕೊಳ್ಳೋದು ಇಲ್ಲ. ನರಸಿಂಹ ಜಯಂತಿ ಒಂದು ಮಾಡ್ತೀವಿ, ಕೃಷ್ಣ ಜಯಂತಿ, ರಾಮನವಮಿ, ಮೂರೇ ನಾವು ಮಾಡೋದು. ವಾಮನ ಜಯಂತಿ ಮಾಡಿದ್ರೆ ಮಾಡುವ ಬಿಟ್ಟರೆ ಬಿಟ್ಟು, ಎಲ್ಲರೂ ಮಧ್ಯಾಹ್ನಕ್ಕೆ ಬಂದರು. ಕೃಷ್ಣ ಒಬ್ಬನೇ ರಾತ್ರಿಗೆ ಬಂದ. ಯಾಕೆ? ಚೂರ ಆದರೂ ಕಾದು ಪಾಪಗಳು ಕಳ್ಕೊಳ್ಳಿ ಅಂತ ರಾತ್ರಿ ಹೊತ್ತಿಗೆ ಬಂದ. ಆ ರೀತಿಯಲ್ಲಿ ನರಸಿಂಹ ಮಧ್ಯಾಹ್ನ ಬಂದ, ಸಂಜೆ ಪರ್ಯಂತ ಯುದ್ಧ ಮಾಡಿದ. ಯಾಕೆ? ಸಂಜೆ ಸಾಯಬೇಕು ಅಂತ ಕೇಳಿಕೊಂಡಿದ್ದ. ಸಂಜೆ ಪರ್ಯಂತ ಯುದ್ಧ ಮಾಡಿ ದ್ವಾರದಲ್ಲಿ ತೊಡೆಯ ಮೇಲೆ ಅವನನ್ನು ಹಾಕಿ ಸೀಳಿ ಹಾಕ್ತಾ ಇದ್ದಾನೆ. ಸಂಹಾರ ಮಾಡಿದ. ಪ್ರಹ್ಲಾದನಿಗೆ ಅನುಗ್ರಹ ಮಾಡುತ್ತಾ ಇದ್ದಾನೆ. ದೇವತೆಗಳೆಲ್ಲ ಸ್ತೋತ್ರ ಮಾಡಿದರು, ಸಿಟ್ಟು ಕಡಿಮೆ ಆಗಲಿಲ್ಲ. ಅಂಥ ಸ್ವಾಮಿ ಪ್ರಹ್ಲಾದ ನಮಸ್ಕಾರ ಮಾಡಿದಕೊಳ್ಳೆ ಪೂರ್ಣ ಅನುಗ್ರಹ ಮಾಡಿದ. ಪ್ರಹ್ಲಾದರಾದರೂ ಅದ್ಭುತವಾಗಿ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಆ ಸ್ತೋತ್ರಕ್ಕೆ ಒಲಿದು ಹೋಗದಂತ ಪೂರ್ಣ ಅನುಗ್ರಹ ಮಾಡಿದ. ಪ್ರಹ್ಲಾದರಾದರೂ ವರ ಕೇಳಯ್ಯ ಅಂದರೆ ಹೇಳ್ತಾರೆ, ಸ್ವಾಮಿ ನನಗೇನು ವರ ಬೇಡ, ವರ ಕೇಳಿ ನಿನ್ನ ಸೇವಾ ಮಾಡುವವ ಭಕ್ತನಲ್ಲ, ಸವೈವಣಿ ಅವ ವ್ಯಾಪಾರಿ, ಅದ ಕಾರಣ ನನಗೆ ಬೇಡಯ್ಯ ಅಂದಾಗ ಕೊನೆಗೆ ಹೇಳುತ್ತಾರೆ, ಏನು ವರ ಬೇಕು ಕೇಳು ಅಂದ್ರೆ, ಸ್ವಾಮಿ ನೀ ಹೇಳಿದ ಕೇಳಿಬಿಡುತ್ತೇನೆ, ಈಗಂತೂ ಸದ್ಯಕ್ಕೆ ನನ್ನಲ್ಲಿ ಯಾವ ಕಾಮನೆಗಳು ಇಲ್ಲ, ಮುಂದೆ ಬಂದ್ರೆ ಅದಕ್ಕೆ ಆ ಕಾಮನೆಗಳ ಬೇರು ಒಳಗಿದ್ರೆ ಕಿತ್ತು ಬಿಡಯ್ಯ. ಕಾಮಾನ ಹೃದಯ ಅಸಂರೋಹ ಭವತ ಸ್ತೂರಣೇ ವರಂ. ಈ ರೀತಿಯಲ್ಲಿ ಕೇಳಿಕೊಂಡು ಅಪ್ಪನ ಉದ್ಧಾರ ಮಾಡುವಂತ ನರಸಿಂಹನನ್ನ ಕೇಳಿದಾಗ ನರಸಿಂಹ ಹೇಳ್ತಾನೆ, ಭವಾನ್ವಯಿ ಕುಲಪಾವನ, ನಿನ್ನಂಥ ಕುಲಪಾವನರು ಹುಟ್ಟಿದ ಮೇಲೂ ಅಪ್ಪನಿಗೆ ಸದ್ಗತಿ ಆಗಬೇಕು ಅಂತ ಕೇಳಬೇಕಾ? ಕ್ರಿಸ್ಸಪ್ತ ಬೆಪ್ಪುತ, 21 ಕುಲದವರು ಪಾವನರಾದರಯ್ಯ ಅಂತ ಹೇಳ್ತಾರೆ. ಅಂತಹ ಪ್ರಹ್ಲಾದರಾದ ಚರಿತ್ರೆಯನ್ನ ಯಾರು ಕೇಳುತ್ತಾರೆ ಅವರ ಸಕಲ ದುರಿತಗಳು ನಿವಾರಣೆ ಆಗುತ್ತೆ ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ತದನಂತರ ಮೂರರ ಕೂಟ, ಬಂಗಾರ ಬೆಳ್ಳಿ ಕಬ್ಬಿಣ ಮೂರು ಧಾತುಗಳಿರುವಂತಹ ಗಿರಿ ತ್ರಿಕೂಟ ಪರ್ವತ, ಅಲ್ಲಿರುವಂತಹ ಸರೋವರ. ಆ ಸರೋವರದಲ್ಲಿ ಆನೆ ಬಂತು, ಹಿಂಡಿನಿಂದ ಕೂಡಿಕೊಂಡು ಬಂತು, ಕದಡಿದಾಗ ಮೊಸಳೆ ಹಿಡಿಯಿತು. ಆನೆಗೆ ಎರಡಿತ್ತು, ನನ್ನವರಿದ್ದಾರೆ ನಾನಿದ್ದೇನೆ, ಎರಡಿತ್ತು. ನನ್ನವರು ಆಯಿತು, ಎಲ್ಲರೂ ದೂರ ಹೋದರು, ಹಿಡಿಲಿಕ್ಕಾಗಲಿಲ್ಲ. ನಾನು ಅಂಬೋದು ಹೋಗ್ತಾ ಬರ್ತಾ ಇದೆ, ಪ್ರಾಣ ಹೋಗುವ ಪರಿಸ್ಥಿತಿ. ಭಗವಂತನ ಕೂಗಿ ಕರೀತಾ ಇದ್ದಾನೆ ಗಜರಾಜ. ಅಲ್ಲ, ಆನೆಗೆ ದೇವರ ನೆನಪೇನ್ರಿ? ಹೌದು ಅಂತ ಹೇಳಿದರು. ಆನೆ ಸ್ತಬ್ಧ ಜನ್ಮ, ಯಾವ ನೆನಪಿರಲ್ಲ, ಅಂತ ಆನೆ ಜನ್ಮದಲ್ಲಿ ದೇವರ ನೆನಪಾಗ್ತಾ ಇದೆ. ಕೂಗಿ ಕರೆದ, ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ. ಸ್ವಾಮಿ ಬಂದ, ಚಕ್ರದಿಂದ ನಕ್ರನನ್ನ ಸಂಹಾರ ಮಾಡಿದ, ಗಂಧರ್ವನ ಶಾಪವನ್ನು ಬಿಡಿಸಿದ, ಆನೆಯನ್ನು ಉದ್ಧಾರ ಮಾಡಿದ. ಯಾರ ಆನೆ ಅಂತ ಕೇಳಿದರೆ ಯಾರೋ ಅಲ್ಲ, ಇಂದ್ರದ್ಯುಮ್ನ ಮಹಾರಾಜ. ದೊಡ್ಡವರಾದಂತಹ ಅಗಸ್ತ್ಯರು ಬಂದಾಗ ಅರ್ಚನೆ ಮಾಡುತ್ತಾ ಇದ್ದು ದೊಡ್ಡವರು ಬಂದರೂ ಕೂಡ ಏಳದೇ ಇದ್ದದ್ದಕ್ಕೆ ಶಾಪ ಪಡೆದ ಅಯ್ಯ. ಅದಕ್ಕೆ ಜ್ಞಾನಿಗಳಾದವರು ಬಂದರೆ ಅವರ ಅರ್ಚನೆಯೇ ದೇವರ ಅರ್ಚನೆ ಎಂದು ತಿಳಿಸಿಕೊಟ್ರು. ಅದರಂತರ ದೇವದೈತ್ಯರ ಸಂಗ್ರಾಮದಲ್ಲಿ ದೇವತೆಗಳಿಗೆ ಸೋಲಾದಾಗ ಭಗವಂತನ ಪ್ರಾರ್ಥನೆ ಮಾಡಿದರು. ಅವಾಗ ಭಗವಂತ ಹೇಳುತ್ತಾ ಇದ್ದಾನೆ, ಇಬ್ಬರು ಸೇರಿ ಸಮುದ್ರ ಮಥನ ಮಾಡಿ ಅಮೃತ ಹಂಚಿಕೊಳ್ಳಿ. ಇಬ್ಬರು ಸೇರಿದರು, ದೇವರನ್ನ ಕೇಳಿದರೆ ಮಂಥರ ಪರ್ವತವನ್ನ ತಂದ, ಸಮುದ್ರದಲ್ಲಿ ಇಟ್ಟ, ಮುಳುಗತಾ ಇದ್ರೆ ಪೂರ್ವನಾಗಿ ಹೊತ್ತ, ಕಡಿಯಲಿಕ್ಕೆ ಹೋದರೆ ಪರ್ವತ ಮೇಲಕ್ಕೆ ಹಾರಿದರೆ ತಾನೇ ಅಜಿತನ ಮಗನಾಗಿ ಹಿಡಿದ, ಅಯ್ಯೋ ಸ್ವಾಮಿ ಕೈಲಾಗಲ್ಲ ಕಡಿಯಲಿಕ್ಕೆ ಅಂದಾಗ ತಾನೇ ಅನೇಕ ರೂಪಗಳಿಂದ ಅವರಲ್ಲಿ ಸೇರಿ ಕಡದ, ಅಮೃತ ಹೊರ ಬರುವಂತೆ ಮಾಡಿದ. ಅದರಲ್ಲಿ ಯಾರಿಗೂ ಸಿಗದ ವಸ್ತು ಯಾರು? ಲಕ್ಷ್ಮೀದೇವಿ ಬಂದು ಎಂದೆಂದೂ ಬಾಣದ ಅರವಿಂದ ಮಾಲೆಯ ದೇವರ ಕೊರಳಲ್ಲಿ ಹಾಕ್ತಾ ಇದ್ದಾಳೆ. ಅಂಥ ತಾಯಿಯನ್ನು ಮದುವೆ ಮಾಡಿಕೊಂಡ. ಅಮೃತ ಬಂದ ಕೂಡಲೇ ಅಮೃತವನ್ನ ದೈತ್ಯರು ಕದ್ದು ತಗೊಂಡು ಹೋಗಲಿಕ್ಕೆ ನೋಡಿದರೆ ಬಿಟ್ಟುಕೊಟ್ಟ. ಮೋಹಿನಿಯಾಗಿ ಬಂದ, ಅಮೃತವನ್ನ ದೇವತೆಗಳಿಗೆ ಬಡಿಸಿದ, ದೈತ್ಯರನ್ನ ದೇವತೆಗಳಿಂದ ಬಡಿಸಿದ. ಆ ಯುದ್ಧದಲ್ಲಿ ಬಲಿಮಹಾರಾಜ ವಜ್ರಾಯುಧದ ಪೆಟ್ಟಿಗೆ ಬಿದ್ದು ಹೋಗ್ತಾ ಇದ್ದರೆ ಬದುಕಿಸಿದವರೇ ಶುಕ್ರಾಚಾರ್ಯರು ಮೃತ ಸಂಜೀವಿನಿ ವಿದ್ಯೆಯಿಂದ. ಪ್ರಾಣ ಕೊಟ್ಟ ಗುರುಗಳಿಗೆ ಪ್ರಾಣ ಕೊಟ್ಟ ಯಾರು? ಬಲಿಮಹಾರಾಜ. ಅದಕ್ಕೆ ಬಲಿಮಹಾರಾಜನಿಗೆ ಜಯ ಆಗುವಂತೆ ಮಾಡಿದರು. ಇಂದ್ರ ಪದವಿ ಬಲರಾಜನಿಗೆ ಬಂತು. ಅದಿತಿ ದೇವಿ ಪಯೋರಥವನ್ನ ಮಾಡುತ್ತಾ ಇದ್ದಾಳೆ. ಇಂದ್ರನ ಪದವಿ ಹೋಯಿತು, ಹೇಗಾದರೂ ಇಂದ್ರನಿಗೆ ಪದ ಬರಬೇಕು ಅಂತ ಪಯೋರಥ ಮಾಡಿದರೆ ತಾನೇ ಭಗವಂತ ಮಗುವಾಗಿ ಬಂದು ನಿಂತ, ವಾಮನನಾಗಿ ಬಂದು ನಿಂತ. ಏನೂ ಬೇಡದ ಸ್ವಾಮಿ ಎಲ್ಲ ಮಾಡಿಸಿಕೊಂಡ, ಉಪನಯನ ಮಾಡಿಸಿಕೊಂಡ, ಎಲ್ಲರೂ ಕೊಟ್ಟದ್ದನ್ನು ಸ್ವೀಕಾರ ಮಾಡಿದ, ಬಲಿಯ ಯಜ್ಞವಾಟಕ್ಕೆ ನಡೀತಾ ಇದ್ದಾನೆ. ನೋಡುತ್ತಾರೆ ಅದ್ಭುತವಾದ ಸುಂದರವಾದ ಒಟ್ಟು. ವಾದಿರಾಜರು ಚೆನ್ನಾಗಿ ವರ್ಣನೆ ಮಾಡುತ್ತಾರೆ. ಧ್ಯಾನಾರ್ಹ ವಾಮನ, ವಾಮನ ಧ್ಯಾನಕ್ಕೆ ನೀನು ಬಹಳ ಚೆನ್ನಾಗಿ ಅನುಕೂಲ ಅಯ್ಯ. ಶ್ರೀನಿವಾಸನ್ ನೋಡಿ, ಬೇಕಾದ್ರೆ ಒಂದು ಗಂಟೆ ಬಿಡ್ತೇನೆ ಸ್ಪೆಷಲ್ ಪರ್ಮಿಷನ್ ಇಂದ. ಶ್ರೀನಿವಾಸನ ಮುಂದೆ ನಿಂತುಕೊಂಡು ಆ ಮೂರ್ತಿಯನ್ನ ಹೃದಯದಲ್ಲಿ ಪ್ರಿಂಟ್ ಮಾಡಿಕೋಬೇಕು. ಹೊರಗೆ ಬಂದು ಕೂಡಲೇ ಸಾರಿಸಿ ಬಡದಂತಾಗಿರುತ್ತೆ. ಯಾಕೆ ತುಂಬಾ ಹಾರ ಅದು ಇದು ತಲೆಯಲ್ಲಿ ನಿಲ್ಲಲ್ಲ. ವಾಮನ ಹಾಗಲ್ಲ, ಸಿಂಪಲ್ ಆಗಿರ್ತಾನೆ. ಏನು ಮೈ ಮೇಲೆ ಒಂದು ಚೂರು ಬಟ್ಟೆ ಇಲ್ಲ, ಒಂದು ಗೋಪಿನ ಹಾಕೊಂಡಿರ್ತಾನೆ, ಒಂದು ಯಜ್ಞೋಪವೀತ, ಒಂದು ಛತ್ರ, ಒಂದು ದಂಡ ಕಮಂಡಲು, ಹೌದಾ, ಒಂದು ಹಾವಿಗೆ ಹಾಕೊಂಡಿದ್ದಾನೆ. ಬಹಳ ಚೆನ್ನಾಗಿದೆ, ಧ್ಯಾನ ಮಾಡಲಿಕ್ಕೆ ಬಹಳ ಸುಲಭವಾದ ಮೂರ್ತಿ. ನಂತರ ಅಷ್ಟೇ ಅಲ್ಲ, ವಾಮನ ಅಂದ್ರೆ ಬಹಳ ಸುಂದರ. ಬಂದ ಬಲಿಯ ಯಜ್ಞವಾಟಕ್ಕೆ ಬಂದು ಮೂರು ಪಾದ ಭೂಮಿ ದಾನವನ್ನು ಬೇಡಿದ ಬಲಿ ಮಹಾರಾಜ. ದಾನ ಕೊಟ್ಟ, ಕೊಟ್ಟ ದಾನ ಸ್ವೀಕಾರ ಮಾಡಿ ಬೆಳೀತಾ ಇದ್ದಾನೆ. ಎಲ್ಲವನ್ನ ಎರಡೇ ಪಾದದಿಂದ ಅಳಿದ. ಒಂದು ಪಾದ ಎಲ್ಲಿಡಲಿ ಅಂತ ಕೇಳಿದರೆ ತಲೆಯ ಮೇಲಿಡಯ್ಯ ಅಂತ ಹೇಳಿದಕ್ಕೆ ಹೇಳಿದ, ಮೂರು ಪಾದ ಕೊಡುತ್ತೇನೆ ಅಂತ ಎರಡಕ್ಕೆ ಕೊಟ್ಟಿಯ, ಒಂದಕ್ಕೆ ಕೊಟ್ಟಿಲ್ಲ, ಮಾತು ತಪ್ಪಿದೆಯಾ ಅಂತ ಕಟ್ಟಿದ. ಯಾಕಯ್ಯ ಕಟ್ಟಿದೆಯಾ ಅಂದರೆ, ನನ್ನ ಸೊತ್ತು ನನಗೆ ಕೊಡಲಿಕ್ಕೆ ನಾನೇ ಕೊಟ್ಟೆ ಅಂತ ಕೊಟ್ಟ. ಅರ್ಥ ಆಗ್ಲಿಲ್ಲ. ಯಾರೋ ನಮ್ಮ ಮನೆಗೆ ಬಂದ್ರು, ನಾವೇನು ಕರೀಲಿಲ್ಲ, ಅವರೇ ಬಂದ್ರು, ಒಳಕ್ಕೆ ಬಂದ್ರು, ನಮ್ದೇ ಬೆಳ್ಳಿ ತಂಬಿಗೆ ಇತ್ತು, ತಗೊಂಡ್ರು, ಕೇಳಲಿಲ್ಲ, ಅಲ್ಲಿ ದುಡ್ಡಿತ್ತು ತಗೊಂಡ್ಬಿಟ್ರು, ತುಳಸಿ ಇತ್ತು ಅವರೇ ಮುರ್ಕೊಂಡ್ರು, ಎಲ್ಲಾ ಸೇನ್ ನಮ್ಮ ಕೈಯಲ್ಲೇ ಇಟ್ರು, ಕೃಷ್ಣಾರ್ಪಣ ಅಂದ್ರು, ನಮ್ಮ ಕೈಯಲ್ಲೇ ಇಟ್ರು, ಕೃಷ್ಣಾರ್ಪಣ ಅಂದ್ರು, ಮತ್ತು ಹೇಳಿದ್ರು, ನಾ ಕೊಟ್ಟೆ ದಾನ ಚೆನ್ನಾಗಿದೆಯಾ, ಹೊಟ್ಟೆ ಹೊಡೆದೋಗಲ್ವಾ. ಹಾಗೆ ದೇವರು ಕೊಟ್ಟದ್ದನ್ನ ದೇವರಿಗೆ ಕೊಟ್ಟು ನಾ ಕೊಟ್ಟೆ ಅಂದ್ರೆ ಕದ್ದ ದೋಷ ಬರುತ್ತೆ. ನಾ ಮಾಡ್ತಾ ಇರೋದೇ ಮಧ್ವಾಚಾರ್ಯ ಪಂಚಾಮೃತ ಮಾಡಿಸ್ತೀವಿ, ನಾ ಮಾಡಿಸಿದೆ, ಅವರದೇ ಇರೋ ಸೊತ್ತು ನನ್ನ ಸೊತ್ತು ಅಂತ ಕೊಟ್ರೆ ಎಂಜರ್ ಆಗುತ್ತೆ, ಅದಕ್ಕೆ ಹೇಳ್ತಾರೆ ಆ ಥರ ಕೊಡಬಾರದು ಅಂತ. ಸರಿ, ಕೊನೆಗೆ ಭಗವಂತ ಹೇಳಿದ, ಚೂರು ನಂದು ಅನ್ನೋದಕ್ಕೆ ಶಿಕ್ಷಾ ಮಾಡಿದಂತೆ ಮಾಡಿದೆ, ಆದರೆ ಸರ್ವಸ್ವವನ್ನು ದಾನ ಮಾಡಿದ. ಅದಕ್ಕೆ ಸುತರಂ ಸ್ವರ್ಗಿವಿ ಪ್ರಾರ್ಥಂ, ಸ್ವರ್ಗಲೋಕದಲ್ಲಿದ್ದವರು ಕೂಡ ನಾವು ಒಮ್ಮೆ ಹೋಗಿ ಬಂದು ಚೆನ್ನಾಗಿರುತ್ತೆ ಅನ್ನುವ ಸ್ಥಿತಿ ಸುತರಲೋಕದ್ದು. ಒಳ್ಳೆ ಸುಖಭರಿತವಾದ ಪ್ರಾಂತ, ಅಲ್ಲಿಗೆ ಕಳಿಸಿಕೊಡ್ತೇನೆ, ನೀನು ಸುತರಲೋಕದಲ್ಲಿ ವಾಸ ಮಾಡುವಂತ ಹೇಳಿ, ಇನ್ನ ನಿನ್ನನ್ನು ನೀನು ಸರ್ವಸ್ವವನ್ನು ದಾನ ಮಾಡಿದೀಯಾ, ನಿನ್ನನ್ನೇ ಕೊಟ್ಟಿದೀಯ, ನಾನು ಕಡಿಮೆಯ ನನ್ನನ್ನೇ ಕೊಡುತ್ತೇನೆ. ಬಲಿಯ ಬಾಗಿಲು ಕಾಯ್ದ ಭಕ್ತವತ್ಸಲ ಸ್ವಾಮಿ, ಬಲಿಯನ್ನು ಧರಿಸಿದೋ ದೇವ ಅಂತ ಹೇಳ್ತಾ ಇದ್ದಾರೆ. ಅಂಥ ಸ್ವಾಮಿ ಬಲಿಯ ಬಾಗಿಲು ಕಾಯ್ತಾ ನಿಂತವನೇ ಸತ್ಯವ್ರತ ರಾಜ ಮಹಾರಾಜನ ಕೈಯಲ್ಲಿ ಚಿಕ್ಕ ಮೀನಾಗಿ ಬಂದು ಒಂದು ರಾತ್ರಿಯಲ್ಲಿ ಕಮಂಡಲಕ್ಕೆ ಬೆಳೆದು, ಪಾತ್ರೆಗೆ ಬೆಳೆದು, ಸರೋವರಕ್ಕೆ ತುಂಬಿ, ಸಮುದ್ರಕ್ಕೆ ತುಂಬಿ, ಇನ್ನೆಲ್ಲಿಗೆ ಹೋಗಲಿ ಎಂದ್ರೆ ಗೊತ್ತಾಯಿತು ಸ್ವಾಮಿ ನೀನ್ಯಾರು ಅಂದರೆ, ಪ್ರಳಯ ಕಾಲದಲ್ಲಿ ಆ ರಾಜನಿಗೆ ಅದ್ಭುತವಾದಂತಹ ಉಪದೇಶ ಕೊಟ್ಟ, ಮತ್ಸ್ಯ ಮೂರ್ತಿಯೇ ಇವ ಅಂತ ತಿಳಿಸಿಕೊಟ್ಟ. ಇಷ್ಟು ತಿಳಿಸಿಕೊಟ್ಟ ಮೇಲೆ ಮತ್ತು ಕೇಳುತ್ತಾರೆ, ವೈವಸ್ವದ ಮನುಗಳ ವಂಶ ವರ್ಣನ ಮಾಡಿ. ಅವಾಗ ಹೇಳುತ್ತಾರೆ, ವೈವಸ್ವದ ಮನುಗಳು ಮಕ್ಕಳಾಗಬೇಕು ಅಂತ ಐದು ನಿಮಿಷ ಇದೆ, ಎಂಟಕ್ಕೆ ಐದು ನಿಮಿಷ ಇದೆ, ಪರವಾಗಿಲ್ಲಲ್ವಾ, ಇನ್ನೊಂದು ಐದು ನಿಮಿಷ ಹೇಳ. ಮಕ್ಕಳಾಗಬೇಕು ಅಂತ, ಯಾಕಂದ್ರೆ ನಾನಲ್ಲಿ ನೋಡಬೇಕಾಗಿಲ್ಲ, ನೀವೇ ನೋಡ್ತಾ ಇರ್ತೀರಲ್ಲ. ಇಲ್ಲ ಪಾಪ, ದೂರ ಹೋಗ್ತಾ ಇರ್ತೀರಾ, ರಾತ್ರಿ ಹೊತ್ತು ಹಸಿವೆ ಆಗಿರುತ್ತೆ, ನಿದ್ದೆ ಬರ್ತಾ ಇರುತ್ತೆ, ಆ ಕಾಲದಲ್ಲಿ ಸರಿಯಾದ ನಿಗದಿತ ಸಮಯ ಅಲ್ಲದೆ ಜಾಸ್ತಿ ತಗೊಂಡ್ರೆ ಉಪದ್ರವೇ, ಯಾವುದು ಪ್ರವಚನ ಕಾಟ ಆಗಬಾರದು, ಬೇಕು ಅಂತಿರುವಾಗೆ ನಿಲ್ಲಿಸಬೇಕು. ಏನು ಮಾಡಲಿ, ಸಪ್ತಾಹ ಭಾಗವತ ಸಿಲೆಬಸ್ ತುಂಬಾ ಇದೆ, ಇದು ದಿನ ಆಗಿ ಹೇಳಿದಂತೆ ನಾಳೆ ಹೇಳೋಣ ಅಂತ ಇಲ್ಲಿಕ್ಕಿಲ್ಲ, ನಾಳದಲ್ಲಿ ಮುಗಿಲೇಬೇಕು. ಇನ್ನ ಕೃಷ್ಣ ಬರಲೇ ಇಲ್ಲ, ಯಾವಾಗ ಬರ್ತಾ ಅಂತ ಕಾದಿರ್ತೀರಾ, ಇನ್ನು ನಾಳದ್ದೇ ಮಂಗಳ, ಇನ್ನ ಕೃಷ್ಣನೇ ಬರಲಿಲ್ಲ, ಕೃಷ್ಣನ ಕರ್ಕೊಂಡು ಬರಬೇಕಲ್ಲ, ಆ ಪ್ರಯತ್ನ ಅಷ್ಟೆ, ಇನ್ನೇನಿಲ್ಲ. ಸರಿ, ಗಂಡು ಮಗು ಬೇಕು ಅಂತ ಯಜ್ಞ ಮಾಡಿದ್ರು, ಹೆಣ್ಣು ಮಗು ಬಂತು. ಯಾಕೆ, ಹೆಂಡತಿ ಹೇಳಿ ಕಳಿಸಿದ್ರು ಹೋಮ ಮಾಡೋ ಕಾಲಕ್ಕೆ, ಹೆಣ್ಣಾದ್ರೆ ಒಳ್ಳೇದು, ಹೋಮ್ ಡಿಪಾರ್ಟ್ಮೆಂಟ್ ಹೇಳಿದ ಮೇಲೆ ಕೇಳಲಿಕ್ಕೆ ಸುಮ್ಮನೆ ಇರ್ಲಿಕ್ಕಾಗುತ್ತಾ, ಅವರು ಆಹುತಿ ಹಾಗೆ ಕೊಟ್ಟರು, ಹೆಣ್ಣು ಮಗಳೇ ಬಂದು, ಯಾರಾದ್ರೂ ಹೆಣ್ಣು ಮಗು ಆದ್ರೆ ಇನ್ನೊಂದು ಗಂಡಿಗಾಗಿ ಪ್ರಯತ್ನ ಇಲ್ಲ, ಇದನ್ನೇ ಗಂಡು ಮಾಡ್ತೇನೆ ಅಂತ ಹೊರಟರು. ದೇವರ ತಪಸ್ಸು ಮಾಡಿದರೆ ಹೆಣ್ಣು ಗಂಡಾಯಿತು, ಇಲ್ಲ ಸುದ್ಯುಮ್ನ ಆದ. ಸ್ವಾಮಿ ಸಂಕಲ್ಪ ಮತ್ತು ಸುಕುಮಾರವನಕ್ಕೆ ಹೋದರೆ ಅಲ್ಲಿ ರುದ್ರದೇವರ ಶಾಪ ಇದೆ, ಯಾರು ಗಂಡಸರ ಪ್ರವೇಶ ಮಾಡುತ್ತಾರೋ ಹೆಂಗಸರಾಗ್ಲಿ. ಮತ್ತು ಹೆಣ್ಣಾದ, ಬುಧರ ಕೈ ಹಿಡಿದು ಪುರೂರವನನ್ನ ಪಡೆದ. ಮತ್ತು ವಿಶೇಷವಾಗಿ ವಸಿಷ್ಠರ ಪ್ರಾರ್ಥನೆಯಿಂದ ರುದ್ರದೇವರು ಒಂದು ತಿಂಗಳು ಗಂಡು ಒಂದು ತಿಂಗಳು ಹೆಣ್ಣಾಗಿ ಆಗುವಂತೆ ಮಾಡಿದರು. ಕೊನೆಗೆ ಹೆಣ್ಣಾದ ಕಾಲಕ್ಕೂ ಮಕ್ಕಳನ್ನು ಪಡೆದು, ಗಂಡಾದ ಕಾಲಕ್ಕೂ ಮಕ್ಕಳನ್ನು ಪಡೆದು ವಿಶೇಷವಾಗಿ ಅವರಿಗೆ ರಾಜ್ಯ ಕೊಟ್ಟು ಹೊರಟು ಹೋಗ್ತಾ ಇದ್ದಾರೆ. ನಂತರ ವೈವಸ್ವತ ಮನುಗಳ ವಂಶ ಬೆಳೆಯುತ್ತಾ ಬಂತು. ಇಕ್ಷ್ವಾಕು ಮೊದಲಾದ ಮಹಾಭಾವರೆಲ್ಲ ಬರ್ತಾ ಇದ್ದಾರೆ. ಆ ವಂಶದಲ್ಲಿ ಬಂದವರೇ ಕಕುತ್ಸ್ಥ ಮಹಾರಾಜ, ಆತನ ವಂಶದಲ್ಲಿ ಬಂದವನೇ ನಮ್ಮ ಕಾಕುತ್ಸ್ಥ ರಾಮಚಂದ್ರ. ಆ ರಾಮಚಂದ್ರ ಬಂದ, ಚೂರು ಗಲಾಟೆ ಮಾಡಲಿಲ್ಲ. ನಿಮ್ಗೆ ಗೊತ್ತು, ರಾಮಾಯಣದಲ್ಲಿ ಹೇಳಿಲ್ಲ. ರಾಮಾಯಣದಲ್ಲಿ ಎಲ್ಲೂ ಕೂಡ ರಾಮ ಗಲಾಟೆ ಮಾಡಿದ, ಗಡಿಗೆ ಬಡದ, ಏನೂ ಹೇಳಿಲ್ಲ. ಬಹಳ ಸೈಲೆಂಟ್ ಡಿಸೆಂಟ್ ಹುಡುಗ, ಏನು ಗಲಾಟೆ ಮಾಡಲಿಲ್ಲ. ನಮ್ಮವರು ಚೂರು ಹಾಡು ಹೇಳಿದರು, ಚಂದ್ರ ಬೇಕೆಂದು ಹಠ ಮಾಡಿದ ಅನ್ನೋದಕ್ಕೆ ಚೂರು ಗೊತ್ತಾಯ್ತು ನಮಗೆ, ಇಲ್ಲದೆ ಅದು ಇಲ್ಲ. ಆ ರೀತಿಯಲ್ಲಿ ರಾಮಚಂದ್ರ ಬೆಳೆದ, ಕಾಡಿಗೆ ನಡೆದ. ಕಾಡಿಗೆ ಹೋಗುವಾಗ ಎಲ್ಲರಂದ್ರಂತೆ ವಸಿಷ್ಠರನ್ನ, ನೀವು ಮುಹೂರ್ತ ಏನೋ ಸ್ವಲ್ಪ ವ್ಯತ್ಯಾಸ ಇಟ್ಟಿದ್ದೀರಿ, ಅದಕ್ಕೆ ಪಟ್ಟಾಭಿಷೇಕ ಆಗಬೇಕಾದ ರಾಮಚಂದ್ರ ಕಾಡಿಗೆ ಹೋಗ್ತಾ ಇದ್ದಾನೆ. ಆವಾಗ ವಸಿಷ್ಠರು ನಕ್ಕು ಹೇಳಿದ್ರಂತೆ, ನಾನು ಮುಹೂರ್ತ ಇಟ್ಟದ್ದೇ ಕಾಡಿಗೆ ಹೋಗ್ಲಿಕ್ಕೆ, ಪಟ್ಟಾಭಿಷೇಕಕ್ಕಲ್ಲ. ಅಯ್ಯೋ ರಾಮ, ರಾಮ ಬಂದದ್ದು ನಮ್ಮಂತೆ ಊಟ ಮಾಡಿ ಕೊಡ್ಲಿಕ್ಕಲ್ಲ, ಕಾಡಿಗೆ ಹೋಗಿ ಎಲ್ಲರೂ ಕೊಲ್ಲಬೇಕು, ಅದಕ್ಕೆ ಮುಹೂರ್ತ ಇಟ್ಟೆ ನಾನು. ಸರಿ, ಕಾಡಿಗೆ ಹೋದ, ಸೀತೆಯನ್ನ ಕಲ್ಕೊಂಡಂತೆ ನಾಟಕ ಆಡಿದ, ಪಕ್ಕದಲ್ಲೇ ಇದ್ಲು. ಅತ್ತ ಅತ್ತ ಅತ್ತ, ಹೊರಳಿ ಹೊರಳಿ ಅತ್ತ, ಉರುಳಿ ಉರುಳಿ ಅತ್ತ, ಕೊನೆಗೆ ಸೀತೆಯನ್ನ ತಂದ, ರಾವಣನನ್ನು ಕೊಂದ, ಅಗ್ನಿ ಪ್ರವೇಶ ಮಾಡಿಸಿದ. ಇನ್ನೊಬ್ಬ ಸೀತೆ ಬಂದರೆ ಮುಂದೆ ಮದುವೆ ಆಗ್ತೇನೆ ಅಂತ ಹೇಳಿದ. ಮಕ್ಕಳಾದ ಲವಕುಶರಿಗೆ ಪಟ್ಟ ಕಟ್ಟಿದ, ಹೊರಟ ಪರಂಧಾಮಕ್ಕೆ. ರಾಮಾಯಣ ಮುಗಿಯಿತು. ಇಂಥ ರಾಮನ ವಂಶ ಅದ್ಭುತವಾಗಿ ಬೆಳೆದು ಬಂತು ಅಂತ ಹೇಳಿದರು. ಚಂದ್ರವಂಶ ಹೇಳಿ ಅಂತ ಹೇಳಿದರೆ, ಅತ್ರಿ ಮಹರ್ಷಿಗಳ ಕಣ್ಣಿಂದ ಹೊರಟು ಬಂದ ಚಂದ್ರ ಅದ್ಭುತವಾಗಿ ಬುಧನನ್ನು ಪಡೆದ, ಬುಧ ಇಲೆಯಲ್ಲಿ ಪುರೂರವನನ್ನು ಪಡೆದ, ಪುರೂರವನ ವಂಶದಲ್ಲಿ ಬಂದವನೇ ನಹುಷ ಮಹಾರಾಜ, ನಹುಷನ ಮಗನೇ ಯಯಾತಿ ಮಹಾರಾಜ. ಯಯಾತಿ ಮಹಾರಾಜನಿಗೆ ಮಕ್ಕಳೇ ಅನು, ದೃಕ್ಯು, ಪುರು, ತುರುಗಸು, ಯದು, ಅದರಲ್ಲಿ ಪೂರುವಿನ ವಂಶವೇ ಬೆಳೆದು ಬಂತು. ಅದರಲ್ಲಿ ವಿಶೇಷವಾಗಿ ಕ್ರೋಷ್ಟು, ಅಂಜಿಕಾ, ನೀಲ ಮೊದಲಾದಂತಹ ಎಲ್ಲಾ ವಂಶ ಬಂತು. ಅದರಲ್ಲಿ ಬಂದವರೇ ಯಾದವರು. ಆ ಯಾದವರಲ್ಲಿ ಬಂದವನೇ ನಮ್ಮ ಶ್ರೀಕೃಷ್ಣ. ಆತನ ಕಥೆಯನ್ನ ಹೇಳಿ ಅಂತ ಪ್ರಶ್ನೆ ಮಾಡಿದಾಗ ಹೇಳುತ್ತಾ ಇದ್ದಾರೆ ಎಂಬಲ್ಲಿಗೆ ಶ್ರೀಕೃಷ್ಣ. ನಮಸ್ಕಾರ.